ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೊನೆ ಮಾಡಿಬಿಡ ಆಯ್ತಾ? ಆರ್ತಿ ಕೊನೆ ಮಾಡಿದ ಆಯ್ತು. ಅಕ್ರೂರನ ಜೊತೆಗೆ ಶ್ರೀಕೃಷ್ಣ ಹೊರಡುತ್ತಾ ಇದ್ದಾನೆ. ಮಧ್ಯೆ ಮಾರ್ಗದಲ್ಲಿ ಅಕ್ರೂರ ಸಂಧ್ಯಾವಂದನೆಗಾಗಿ ಯಮುನೆಗೆ ಇಳಿತಾ ಇದ್ದಾನೆ ಬಡವಿಗೆ. ಅಂತಹ ಸ್ಥಿತಿಯಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಹೇಳುತ್ತಾರೆ, ಎದುರಿಗೆ ದೇವರಿದ್ದಾರೆ. ಎದುರಿಗೆ ದೇವರಿರುವಾಗ ಮತ್ತೂ ಸಂಧ್ಯಾವಂದನೆಗೆ ಯಾಕೆ ಹೋಗಬೇಕು? ದೇವರೇ ಸಿದ್ಧ ಆದಾಗ ಸಂಧ್ಯಾವಂದನೆ ಯಾಕೆ ಮಾಡಬೇಕು ಅಂದರೆ, ಅಪರೋಕ್ಷ ಜ್ಞಾನಿಯಾದರೂ ಕೂಡ ವೇದೋಕ್ತ ಕರ್ಮಾನುಷ್ಠಾನವನ್ನು ಬಿಟ್ಟರೆ ಭಗವಂತ ಮೆಚ್ಚಲ್ಲ. ಅಪರೋಕ್ಷ ಜ್ಞಾನ ಬರುವವರೆಗೂ ಭಗವಂತನ ಪ್ರೀತ್ಯರ್ಥವಾಗಿ ನಮ್ಮ ಕರ್ಮಾನುಷ್ಠಾನ ಮಾಡಬೇಕು. ಅಪರೋಕ್ಷ ಜ್ಞಾನ ಬಂದ ಮೇಲೆ ಇನ್ನೊಬ್ಬರು ನಮ್ಮನ್ನು ನೋಡಿ, ಅಂದರೆ ನಾವು ಬಿಟ್ಟು ಬಿಟ್ಟರೆ ಏನಾಗುತ್ತೆ, ಇನ್ನೊಬ್ಬರು ನಮ್ಮನ್ನು ನೋಡಿ ಹಾಳಾಗ್ತಾರೆ, ಬಿಡುತ್ತಾರೆ. ಆದ್ದರಿಂದ ಅವರ ಶಿಕ್ಷಾರ್ಥವಾಗಿ ಮಾಡಬೇಕು. ಅಲ್ಲ, ಅವರಿಗಾಗಿ ನಾವ್ಯಾಕೆ ಮಾಡಬೇಕು ಅಂದ್ರೆ ಅದು ಭಗವಂತನ ಪೂಜಾ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ನನಗೇನು ಬೇಕಾಯ್ತು, ಯಾಕೆ ಕರ್ಮಾನುಷ್ಠಾನ ಮಾಡಬೇಕಾಗಿತ್ತು, ನಾನು ಮಾಡ್ತಾ ಇದ್ದೇನೆ. ಯಾಕೆ ನಾನೇ ಬಿಟ್ಟರೆ ಎಲ್ಲರೂ ಬಿಡುತ್ತಾರೆ. ಆದ್ದರಿಂದ ಮಯಾಪಿ, ನನ್ನಿಂದಲೂ ಕೂಡ ಕರ್ಮಾನುಷ್ಠಾನ ಆಗ್ತಾ ಇದೆ. ಆದ ಕಾರಣ ವೇದೋಕ್ತ ಕರ್ಮಾನುಷ್ಠಾನ ವಿಹಿತ ಎಂಬುದನ್ನು ಅಕ್ರೂರ ಚೆನ್ನಾಗಿ ತೋರಿಸಿಕೊಡ್ತಾ ಇದ್ದಾನೆ. ಅಲ್ಲಿ ಅಕ್ರೂರನಿಗೆ ಹಾಲು ಕರೀತಾ ಕೃಷ್ಣ ದರ್ಶನ ಕೊಟ್ಟ, ಅಂದರೆ ಜ್ಞಾನ ಬರುತ್ತೆ ಅಂತ ಸೂಚನೆ ಕೊಟ್ಟ, ಅದನ್ನು ಕೊಡ್ತಾ ಇದ್ದಾನೆ. ಮಡುವಿನಲ್ಲಿ ಅಧಮರ್ಷಣ ಸ್ನಾನಕ್ಕೆ ಇಳಿತಾ ಇದ್ದಾನೆ. ಯಾರು? ಅಕ್ರೂರ. ಅಘಮರ್ಷಣ ಸ್ನಾನ ಅಂದರೆ ನೀರಿನಲ್ಲಿ ನಿಂತು ಬೆನ್ನನ್ನ ಬಗ್ಗಿಸಿ ಶಿರಸ್ಸು ನೀರಿನೊಳಗಿರಬೇಕು, ಬೆನ್ನಿನ ಭಾಗ ಚೂರು ಮಾತ್ರ ಮೇಲೆ ಕಾಣತಾ ಇರಬೇಕು, ಇಡೀ ಮನುಷ್ಯ ಒಳಗಿರಬೇಕು, ಕೂತಿರಬಾರದು, ನೀರೊಳಗೆ ನಿಂತಿರಬೇಕು, ನೀರೊಳಗೆ ನಿಂತಿರಬೇಕು. ಸೊಂಟದವರೆಗೆ ಇರತಕ್ಕಂಥ ನೀರಿನಲ್ಲಿ ನಿಂತಿರಬೇಕು, ನಿಂತವ ಬಗ್ಗಬೇಕು, ಬಗ್ಗಿ ಬೆನ್ನು ಚೂರು ಕಾಣುವಂತೆ ಶಿರಸ್ಸೆಲ್ಲ ಒಳಕ್ಕೆ ಹೋಗಿರಬೇಕು, ನೀರಿನಲ್ಲಿ ಶಿರಸ್ಸಿರಬೇಕು. ಅಂತ ಕಾಲಕ್ಕೆ ಉಸಿರನ್ನು ಕಟ್ಟಿ ಅಘಮರ್ಷಣ ಸೂಕ್ತವನ್ನ ಮೂರು ಸಲ ಪಠನ ಮಾಡಬೇಕು. ಇದನ್ನು ಅಘಮರ್ಷಣ ಸ್ನಾನ ಅಂತ ಹೇಳ್ತಾರೆ. ಅಂತಹ ಸ್ನಾನವನ್ನು ಮಾಡುತ್ತಾ ಇರುವಂತಹ ಅಕ್ರೂರನಿಗೆ ನೀರಿನೊಳಗೆ ಭಗವಂತನ ದರ್ಶನ ಆಗ್ತಾ ಇದೆ. ಸಂಕರ್ಷಣ ನಾಮಕ ಭಗವಂತ, ಆತನ ತೊಡೆಯಲ್ಲಿ ಕೃಷ್ಣ, ಕೃಷ್ಣನ ಮುಂಭಾಗದಲ್ಲಿ ಬಲರಾಮ, ಇಬ್ಬರು ದರ್ಶನ ಕೊಡ್ತಾ ಇದ್ದಾರೆ. ಒಂದು ಸಲ ಶೇಷಶಾಹಿಯಾದ ಭಗವಂತನ ದರ್ಶನ, ಇನ್ನೊಂದು ಸಲ ಈ ರೀತಿಯಾದ ಭಗವಂತನ ದರ್ಶನ ಆಗ್ತಾ ಇದೆ. ನೀರಿನಲ್ಲಿ ಕಾಣುವಂತಹ ಭಗವದ್ ರೂಪ ಮಾತಾಡುತ್ತಾ ಇದೆ. ಬಾರಯ್ಯ ಅಕ್ರೂರ, ಅಕ್ರೂರನ್ನು ನೋಡಿ ಆ ನೀರಿನ ಒಳಗೆ ಭಗವಂತ ಮಾತಾಡ್ತಾ ಇದ್ದಾನೆ. ಆಶ್ಚರ್ಯಪಟ್ಟು ನೋಡಿದ, ಪುನಃ ತಲೆ ಮೇಲಕ್ಕೆತ್ತಿ ನೋಡುತ್ತಾನೆ, ಕೃಷ್ಣ ನೀರಿನೊಳಗೆ ಹೇಗೆ ಬಂದ ಅಂತ. ತಲೆ ಮೇಲಕ್ಕೆತ್ತಿದ್ರೆ ರಥದಲ್ಲಿ ಕೂತಿದ್ದಾನೆ ಕೃಷ್ಣ, ಕರಿತಾ ಇದ್ದಾನೆ, ಅಕ್ರೂರ ಬೇಗ ಬಾ, ಈ ಕುದುರೆಗಳು ಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹರಿವಂಶರು ಹೇಳುತ್ತಾರೆ, ಚಿಕ್ಕ ಹುಡುಗ ನಾನು, ನಂಗೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಬಾ ಅಂತ ಕರೀತಾನೆ. ಪುನಃ ಆಶ್ಚರ್ಯದಿಂದ ಮುಳುಗಿದಾಗ ನೀರೊಳಗೆ ದರ್ಶನ, ಆನಂದ ಆಗ್ತಾ ಇದೆ ಭಗವಂತನ ದರ್ಶನದಿಂದ, ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಅಂಥ ಸ್ಥಿತಿಯಲ್ಲಿ ಹೊರಗೆ ಬರ್ತಾ ಇದ್ದಾನೆ. ರಥದಲ್ಲಿ ಮಂತ್ರ ಹಾಕಿದ ಸರ್ಪದಂತೆ ಕೂಡತಾ ಇದ್ದಾನೆ. ಅವಾಗ ಕೃಷ್ಣ ಪಕ್ಕದಿಂದ ಕೇಳ್ತಾ ಇದ್ದಾನೆ, ಅಕ್ರೂರ ಏನೋ ಆಶ್ಚರ್ಯ ಕಂಡಂತಿದೆ ಅಂತ ಕೇಳ್ತಾನೆ. ಅವಾಗ ಅಕ್ರೂರ ಹೇಳುತ್ತಾನೆ, ಆಶ್ಚರ್ಯತಮ, ನೀನಿರುವಾಗ ಆಶ್ಚರ್ಯಕ್ಕೆ ಬರ ಏನಯ್ಯ, ಎಲ್ಲ ಆಶ್ಚರ್ಯಮಯವೇ ಕಾಣುತ್ತೆ. ನಂತರ ಮಥುರೆ ಬಂದ ಕೂಡಲೇ ಕೃಷ್ಣ ಹೇಳುತ್ತಾನೆ, ಅಕ್ರೂರ ನೀನು ಹೊರಡು, ನಮ್ಮ ಮಾರ್ಗ ಬೇರೆ, ನಾವು ಬರ್ತೇವೆ. ಒಳಗೆ ಬರ್ತಾ ಇದ್ದಾರೆ, ಬರುವಾಗ ಅಗಸರವ ಬರ್ತಾ ಇದ್ದಾನೆ, ಕಂಸನ ಅಗಸರವ. ಅವ ಏನು, ಕಂಸನಿಗೆ ಹೊಸ ಬಟ್ಟೆಗಳನ್ನು ತಗೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಕೇಳ್ತಾನೆ, ಆ ಬಟ್ಟೆ ಕೊಡ್ತೀಯ? ಇಲ್ಲದಿದ್ರೆ ಕಂಸ ಉಂಟು, ಒಗೆದ ಬಟ್ಟೆ ಉಡುವ ಕರ್ಮ ಕೃಷ್ಣನಿಗಿಲ್ಲ, ಹೊಸ ಬಟ್ಟೆ ತಗೊಂಡು ಹೋಗ್ತಾ ಇದ್ರೆ ಕೊಡು ಅಂತ. ಅಲ್ಲ, ಅವನದ್ದೇ ಕೊಡಬೇಕು ಅಂದ್ರೆ ಅದು ನಂದೇ, ಜಗತ್ತಿನಲ್ಲಿರುವ ಎಲ್ಲವೂ ನಂದೇ, ಅದು ವ್ಯರ್ಥ ಆಗುತ್ತೆ, ನಾಳೆ ಅವನು ಸತ್ತು ಹೋಗ್ತಾನೆ, ಹೇಗು ಅವನು ಯಾಕೆ ವಸ್ತ್ರ ಅಂತ ಹೇಳಿ ಕೇಳಿದ. ಅವನು ಕೊಡ್ಲಿಲ್ಲ, ಒಬ್ಬ ದೈತ್ಯ ಅವನ ಸಂಹಾರ ಮಾಡಿ ವಸ್ತ್ರಗಳು ತಗೊಂಡು ತಾವೆಲ್ಲ ಉಟ್ಟು ನಂತರ ಮಿಕ್ಕದ್ದನ್ನ ಬೀದಿಯಲ್ಲಿ ಹಾಕಿ ತುಳಿಯುತ್ತಾ ಹೋಗ್ತಾ ಇದ್ದಾರೆ. ತದನಂತರ ವಸ್ತ್ರ ಉಟ್ಟದ್ದಾಯಿತು, ಉಟ್ಟ ಮೇಲೆ ಗಂಧ ಬೇಕಲ್ಲ ಮೈಗೆ ಹಚ್ಚಿಕೊಳ್ಳಿಕ್ಕೆ, ಎದುರಿಗೆ ಕುಬ್ಜ ಬರ್ತಾ ಇದ್ದಾಳೆ. ತ್ರಿವಕ್ರ ಮೂರು ಕಡೆ ಶರೀರ ಡೊಂಕಾಗಿದೆ ಅಂತ ತ್ರಿವಕ್ರ ಬರ್ತಾ ಇದ್ರೆ ಕೃಷ್ಣ ಕೇಳ್ತಾ ಇದ್ದಾನೆ, ಗಂಧ ಕೊಡತೀಯ? ತ್ರಿವಕ್ರ ಹೇಳ್ತಾ ಇದ್ದಾಳೆ, ನಿನಗಲ್ಲದೆ ಗಂಧ ಇನ್ಯಾರಿಗೆ ಕೊಡಬೇಕು ಹರಿಯೇ, ಸುಗಂಧಮಯ ನಿನಗೆ ಕೊಡುತ್ತೇನೆ. ಕೃಷ್ಣ ಗಂಧಕ್ಕಲ್ಲ, ಗಂಡ ಗಂಧ ಕೊಡುವಾಗ ಆಕೆ ಅನುಸಂಧಾನಕ್ಕೆ ಮೆಚ್ಚಿದ, ಮೆಚ್ಚಿ ತಾನು ಆಕೆಯ ಡೊಂಕುತ್ತಿದ್ದಿದ. ಅದಕ್ಕೆ ಎನ್ನ ಮನದ ಡೊಂಕುತ್ತಿದ್ದಯ್ಯ ಅಂತ ದಾಸರು ಹೇಳ್ತಾರೆ. ಆಕೆಗೆ ಮನಸ್ಸು ಚೆನ್ನಾಗಿತ್ತು, ಶರೀರ ಮಾತ್ರ ಡೊಂಕು, ನನಗೆ ಮನಸ್ಸೆಲ್ಲ ಡೊಂಕಾಗಿದೆ, ಅದು ತಿದ್ದು ಹರಿ ಅಂತ ಕೇಳುತ್ತಾರೆ. ಆ ರೀತಿಯಲ್ಲಿ ಆಕೆಗೆ ಅನುಗ್ರಹ ಮಾಡಿದ. ಪುನಃ ಗಂಧ ವಸ್ತ್ರ ಆಯಿತು, ಗಂಧ ಆಯಿತು, ಬೇಕಾಗಿದ್ದು ಒಳ್ಳೆ ಮಾಲೆ. ಸುಧಾಮ ಮಾಲಾಕಾರನ ಹತ್ರ ಹೋಗ್ತಾ ಇದ್ದಾರೆ. ಮಾಲಾಕಾರ ಸುಗಂಧಭರಿತವಾದ ಒಳ್ಳೆ ದುಂಡಾದ ಮಾಲೆಯನ್ನ ಕೃಷ್ಣನ ಕೊರಳಲ್ಲಿ ಅರ್ಪಣೆ ಮಾಡಿದರೆ ಭಗವಂತ ಅವನ ಭಕ್ತಿಗೆ ಮೆಚ್ಚಿದ. ಹೇಳ್ತಾರೆ, ನಾವು ಕೊಡುವ ಪದಾರ್ಥ ಭಗವಂತನಿಗೆ ಬೇಕಾಗಿಲ್ಲ, ಆವ ರಸದ ದ್ವಾರ ಭಕುತಿಯ ಸ್ವೀಕರಿಪ, ಭಾವದಲ್ಲಿ ಭಕುತಿ ಇಲ್ಲದಿದ್ದರೆ ನೋಡ, ದೇವ ದೃಷ್ಟಿಲಿ ನೋಡ, ಕಾಲತ್ರಯದಲ್ಲಿ ಶ್ರಾವ್ಯವೇ ಸರಿ, ಧಾರ್ತರಾಷ್ಟ್ರನ ಧಿಕ್ಕರಿಸಿ ಆ ವಿದುರನ ಮನೆಯ ಪಾಲುಂಡನು ಕೃಷ್ಣ. ಭೂಮಿ ಬುಧರ ಪ್ರಿಯ ಗುರು ವಿಜಯ ವಿಠಲ ರೇಯ, ಸಾವಿರ ಮಾತಿಗೂ ಭಕುತಿಯಿಂದಲೇ ವಶನೋ, ಇಷ್ಟು ಹೇಳಿಬಿಡುತ್ತಾರೆ. ಆ ರೀತಿಯಲ್ಲಿ ಕೃಷ್ಣ ಮಾಲಾಕಾರನಾಗಿರತಕ್ಕಂಥ ಸುಧಾಮನಿಗೆ ಹೇಳ್ತಾ ಇದ್ದಾನೆ, ಏನು ಬೇಕು ಕೇಳು ಸ್ವಾಮಿ. ಭಕ್ತಿನ್ ದೇಹಿ ಅಚಲಾಂ ಕೃಷ್ಣ, ಅಚಂಚಲವಾದ ಭಕ್ತಿ ಕೊಡಯ್ಯ, ಸಾಯುಜ್ಯ ಮೋಕ್ಷವನ್ನು ಅನುಗ್ರಹ ಮಾಡಿ ತಾನು ಮುಂದಕ್ಕೆ ಹೊರಡುತ್ತಾ ಇದ್ದಾನೆ ಕೃಷ್ಣ. ಹೊರಟದ್ದೇ ಧನುವಿಯಾಗದ ಸ್ಥಳಕ್ಕೆ ಧನುಸ್ಸು, ರುದ್ರದೇವರ ಅನುಗ್ರಹದಿಂದ ಬಂದ ಧನುಸ್ಸದು, ಅದನ್ನ ಹಿಡಿದ ಹೆದೆಯನ್ನ ಏರಿಸಲಿಕ್ಕೆ ಹಗ್ಗವನ್ನ ಕಟ್ಟಲಿಕ್ಕೆ ನೋಡುತ್ತಾನೆ, ಮುರಿದೇ ಹೋಗ್ತಾ ಇದೆ. ದೇವ ಮುರಿದಿಲ್ಲ, ದೇವನ ಕೈ ಬಿದ್ದದ್ದಕ್ಕೆ ಅದು ಮುರಿದು ಹೋಯಿತು ಅಂತ ಹೇಳುತ್ತಾ ಇದ್ದಾರೆ. ಆ ಶಬ್ದ ಕಂಸನಿಗೆ ಕೇಳಿಸ್ತಾ ಇದೆ, ರಾತ್ರಿಯೆಲ್ಲ ಕೃಷ್ಣನನ್ನೇ ನೆನೆಯುತ್ತಾ ಇದ್ದಾನೆ, ಕೃಷ್ಣ ಬಂದು ಕೊಂದಂತೇನೆ ಕನಸಾಗ್ತಾ ಇದೆ, ಇಡೀ ಒಂದೇ ದುಃಖ ಪಡ್ತಾ ಇದ್ದಾನೆ. ಅಂತಹ ಕಾಲಕ್ಕೆ ಬೆಳಿಗ್ಗೆ ಇವರು ಬರುವುದರೊಳಗೆ ಹಾದಿಯಲ್ಲೇ ಆನೆಯನ್ನಿಟ್ಟಿದ್ದಾನೆ, ಕೋಲಯ ಪೀಡ, ಅವನೊಬ್ಬ ದೈತ್ಯ, ಅವನ ಆನೆಯ ರೂಪದಲ್ಲಿ ಬಂದಿದ್ದ. ಅಂಥ ಅವರಿಗೆ ಹೆಂಡವನ್ನ ಕುಡಿಸಿ ಕಬ್ಬಿಣದ ಒನಕೆಯನ್ನ ಕೊಟ್ಟು ಹೊಡೆಯುವುದೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು. ಆ ಮಾವಟಿಗೆ ಅವನೊಬ್ಬ ಅಸುರ, ಇಬ್ಬರನ್ನ ಸಂಹಾರ ಮಾಡುತ್ತಾ ಇದ್ದಾರೆ ಬಲರಾಮ ಕೃಷ್ಣನು. ಸಂಹಾರ ಮಾಡಿ ಚೆನ್ನಾಗಿ ಹೇಳ್ತಾರೆ, ಆನೆ ಸರಿ ಆಟ ಆಡಿದರಂತೆ. ಕೃಷ್ಣ ಆ ಸೊಂಡಿಲನ್ನು ಹಿಡಿದುಕೊಂಡು ಆನೆಯನ್ನ ತಿರುಗಿಸಿದ. ಅಲ್ಲ, ಕೃಷ್ಣ ತಿರುಗಿದ ಆನೆ ತಿರುಗಿತ ಅಂತ ಮತ್ತು ಪ್ರಶ್ನೆ. ಹೇಳ್ತಾರೆ, ಚಿಕ್ಕ ಹುಡುಗರು ಆ ಆಟದ ಆನೆ ಗೊಂಬೆಯನ್ನು ಹಿಡ್ಕೊಂಡು ತಿರುಗಿಸ್ತಾರಲ್ಲ, ಅಂಥ ದೊಡ್ಡ ಆನೆ ಚಿಕ್ಕ ಕೃಷ್ಣನ ಕೈಯಲ್ಲಿ ಗೊಂಬೆಯಿಂದ ತೆರಗ್ತಾ ಇದೆ. ಎಲ್ಲವೂ ಆಶ್ಚರ್ಯ, ಇದು ಹೇಗೆ ಸಾಧ್ಯ? ಅದನ್ನ ಕಡೆಗೆ ಬಡಿದು ಸಂಹಾರ ಮಾಡಿ ಆ ಎರಡು ದಂತಗಳನ್ನ ಕೀಳಿ ರಕ್ತ ಸುರಿತಾ ಇದೆ ಆ ದಂತಗಳಿಗೆ, ಅದನ್ನ ಹಾಗೆ ಭುಜದಲ್ಲಿ ಹಾಕೊಂಡು ಹೋಗ್ತಾ ಇದ್ದಾರೆ. ಎಷ್ಟಿದ್ದಾರೆ ಆ ದಂತಗಳಿಗೆ ಕಾ ಮುಕ್ಕಾಲು ಇಲ್ಲ, ಅದನ್ನ ಎಲ್ಲ ಭುಜದ ಮೇಲೆ ಹಾಕೊಂಡು ಹುಡುಗರು ಹೋಗ್ತಾ ಇದ್ದಾರೆ. ಅತ್ತ ಚಾಣೂರ ಮುಷ್ಟಿಕರು ಸಿದ್ಧರಾಗ್ತಾ ಇದ್ದಾರೆ. ಎಲ್ಲ ಜನರು ನೋಡುತ್ತಾರೆ ಇಂಥ ಪರ್ವತದಷ್ಟು ಮಲ್ಲರಿಂದ ಯುದ್ಧ ಮಾಡಲಿಕ್ಕೆ ಯಾರು ಬರ್ತಾ ಇದ್ದಾರೆ? ಬಲರಾಮಕೃಷ್ಣ ಹೇಗಿರ್ತಾರೋ ಹೇಗಿರ್ತಾರೋ. ಬಂದ್ರು ಚೋಟುದ್ದದು ಹುಡುಗರು, ಅಯ್ಯೋ ಈ ಎಳೆ ಮಕ್ಕಳ ಜೊತೆಗೆ ಇವರು ಮಾಡೋದು, ಇವರ ಎಲ್ಲರನ್ನ ಕೊಂದು ಬಿಡುತ್ತಾರೆ, ಇದು ಅನ್ಯಾಯ ಅನ್ಯಾಯ ಅಂತ ಒದರುತ್ತಾ ಇದ್ದಾರೆ. ಬಲರಾಮ ಅಂದಂತೆ, ಒದರಬೇಡಿ, ಯಾಕೆ ಮುಂದೆ ಇವರನ್ನು ನಾವು ಪೆಟ್ಟು ಪೆಟ್ಟಿಗೆ ಅವರನ್ನು ಕೊಲ್ಲುವಾಗ ನೀವು ಒದರಬೇಕಾಗುತ್ತೆ, ಸಂತೋಷದಿಂದ ಚೀರಬೇಕಾಗುತ್ತೆ, ಶಕ್ತಿ ಬೇಕಾಗುತ್ತೆ, ಸುಮ್ಮನೆ ಇರಿ ಅಂತ ಹೇಳಿದ. ನಂತರ ಇಬ್ಬರು ಮಲ್ಲರು ಬಂದರು, ಚೆನ್ನಾಗಿ ವರ್ಣನೆ ಮಾಡುತ್ತಾರೆ ಯುದ್ಧದ ಪ್ರಕ್ರಿಯೆ. ಇಬ್ಬರು ಬಂದು ಹೊಡಿಲಿಲ್ಲ ಬಡಿಲಿಲ್ಲ, ಅದಕ್ಕೆ ಹೇಳ್ತಾರೆ ಮೊದಲು ಪ್ರಹಾರ ಯಾರು ಮಾಡಬೇಕು, ಫಸ್ಟ್ ಅಟೆಂಪ್ಟ್ ಯಾರು ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅವಾಗ ಅಲ್ಲಿದ್ದ ಮಧ್ಯವರ್ತಿಗಳು ಬರ್ತಾರಲ್ಲ ಇಬ್ಬರು ಮಲ್ಲರ ಮಧ್ಯ, ಮೊದಲು ಪ್ರಹಾರ ಇವರದಾಗಲಿ ಅಂತ, ಚಿಕ್ಕ ಮಕ್ಕಳಲ್ಲ ಇವರದೇ ಆಗಲಿ ಅಂತ ಹೇಳಿದರು. ಇವರು ನೋಡ್ತಾ ಇದ್ದಾರೆ ಸೊಂಟದ ಮೇಲೆ ಕೈ ಹಾಕೊಂಡು, ಇವರೇನು ಹೊಡಿತಾರೆ ನೋಡೋಣ ಅಂತ. ಅವರ ಕಣ್ಣು ಹೀಗೆ ನೋಡುವಾಗಲೇನೆ ಇಬ್ಬರನ್ನ ಮೇಲಕ್ಕೆತ್ತಿ ತಿರುಗಿಸಿ ಕಳಗೆ ಹಾಕಿ ಕೊಂದಾಯಿತು. ಆ ಸತ್ತವರ ಮುಖದಲ್ಲಿ ಆಶ್ಚರ್ಯವೂ ಹಾಗೆ ಕಾಣತಾ ಇತ್ತಂತೆ, ಇವರು ನಮ್ಮನ್ನ ಎಬ್ಬಿಸ್ತಾ ಇದ್ದಾರಲ್ಲ ಅಂತ. ಆಶ್ಚರ್ಯ ಪಟ್ಟದ್ದು ಮುಗಿಯೋದ್ರೊಳಗೆ ಸತ್ತೂ ಆಯಿತು ಅಂತ ಹೇಳುತ್ತಾರೆ. ಅವರಿಬ್ಬರನ್ನ ಕೊಂದ ಕೂಡಲೇ ಜಗತ್ತೆಲ್ಲ ಆನಂದ ಪಡ್ತಾ ಇದೆ. ಕಂಸ ಅಲ್ಲಿ ಹೇಳ್ತಾರೆ ಇಬ್ಬರು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ರೆ ಬೇಡದವನು ಗೆದ್ದಾಗ ಚಪ್ಪಾಳೆ ತಟ್ಟಿದ್ರೆ ಸಿಟ್ಟು ಬರುತ್ತಲ್ಲ, ಆ ತರ ಕಂಸರ ಸಿಟ್ಟು ಬರ್ತಾ ಇದೆ, ಎಲ್ಲರ ಮೇಲೆ ಸಿಟ್ಟು ಮಾಡ್ತಾ ಇದ್ದಾನೆ, ನಮ್ಮವರು ಸೋತ್ರೆ ನೀವು ಚಪ್ಪಾಳೆ ತಟ್ತೀರಾ ಅಂತ. ತದನಂತರ ತನ್ನ ಚತುರಂಗ ಬಲ ಸೈನ್ಯವನ್ನ ಕಳಿಸ್ತಾ ಇದ್ದಾನೆ. ಅಷ್ಟರೊಳಗೆ ಕೃಷ್ಣ ಮಂಚಕ್ಕೆ ಹಾರಿ ಅವನ ಶಿರಸ್ಸನ್ನು ಹಿಡಿದು ಸೆಳೆದು ಅವನ ಕುತ್ತಿಗೆಯನ್ನ ಹಿಚುಕಿ ಒಂದಾಕಿ ಬಿಡುತ್ತಾ ಇದ್ದಾನೆ. ಮುಷ್ಟಿಯಿಂದಲೇನೆ ಅವನ ಎದೆ ನಿಂತು ಹೋಗ್ತಾ ಇದೆ. ಅಂಥ ಕ್ರೂರನಾದ ಕಂಸನ ಸಂಹಾರ ಮಾಡಿ ಆ ಕಾಲನೇಮಿಯನ್ನ ಕಳಿಸಿಕೊಟ್ಟ ಭಗವಂತ. ನಂತರ ತಂದೆ ತಾಯಿಗಳ ಬಿಡುಗಡೆ ಮಾಡುತ್ತಾ ಇದ್ದಾನೆ, ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾನೆ. ಸ್ವಲ್ಪ ತಡ ಆಯಿತು ಬರೋದು, ಏನು ಹೊಂದ್ಕೋಬೇಡಿ, ತಂದೆ ತಾಯಿಗಳ ಸಮಾಧಾನ ಮಾಡಿದ. ತದನಂತರ ಉಗ್ರಸೇನನ್ನ ಸೆರೆಯಿಂದ ಬಿಡಿಸಿದ, ಕರ್ಕೊಂಡು ಬಂದ, ಪಟ್ಟ ಕಟ್ಟಿದ. ಉಗ್ರಸೇನ ಹೇಳುತ್ತಾನೆ ಕೃಷ್ಣ ನನ್ನ ವಯಸ್ಸಾಯಿತು, ನಾನೇನು ರಾಜ, ನೀನೇ ಇರು. ಇಲ್ಲಪ್ಪ ನಾನು ರಾಜ್ಯಕ್ಕಾಗಿ ಬಂದವನಲ್ಲ, ನೀನೇ ರಾಜ್ಯ ಆಳು ಅಂತ ರಾಜ್ಯದಲ್ಲಿ ಅವರನ್ನು ಕೂಡಿಸಿದ. ಭಟನಂತೆ ನಮಸ್ಕಾರ ಮಾಡಿದ, ಎಲ್ಲರಿಗೂ ತೋರಿತಂತೆ. ಹೌದು ಹೌದಪ್ಪ, ಕೃಷ್ಣ ಹೀಗೆ ನಮಸ್ಕಾರ ಮಾಡಬೇಕು ಅಂತ ಎಲ್ಲರಿಗೂ ತೋರಿತು. ಅದು ಉದ್ಧವ ಹೇಳುತ್ತಾನೆ ಕೃಷ್ಣ ಎಷ್ಟು ವ್ಯಾಮೋಹ ಪಡ್ತಾ ಇದ್ದ, ಮೋಹವನ್ನು ಉಂಟು ಮಾಡುತ್ತಾ ಇದ್ದ, ಎಲ್ಲರೂ ಅವನನ್ನ ದೇವ ಅಂತ ಅಂದುಕೊಳ್ಳಿಲ್ಲ, ನಮ್ಮದ್ದೇ ಒಬ್ಬ ಅಂತ ಎಲ್ಲರೂ ಅಂದುಕೊಂಡ್ರು, ಆ ಥರ ಮಾಡುತ್ತಾ ಇದ್ದ ಭಗವಂತ. ಇಂಥ ಕೃಷ್ಣನಿಗೆ ಉಪನಯನದ ವಯಸ್ಸು ಬಂದಿದೆ, ಉಪನಯನ ಮಾಡಬೇಕು. ಯಾರತ್ರಿಗೆ ವಿಶೇಷವಾಗಿ ಉಪನಯನ ಮಾಡಿ ಸಾಂದೀಪನಿ ಆಚಾರ್ಯರತ್ರಿಗೆ ಕಳಿಸಿಕೊಡ್ತಾ ಇದ್ದಾರೆ ಅಧ್ಯಯನಕ್ಕೆ. ಅವರು ನೋಡಿದರಂತೆ ಇದು ಅಧ್ಯಯನ ಮಾಡಲಿಕ್ಕೆ ಬಂದ ವ್ಯಕ್ತಿ ಅಲ್ಲ, ಹೇಳಿಕೊಡುವ ವ್ಯಕ್ತಿ ಅಷ್ಟೇ, ಕೇಳುವ ವ್ಯಕ್ತಿ ಅಲ್ಲ. ತಮಗೆ ಗೊತ್ತಿದ್ದ ವಿದ್ಯೆಯನ್ನೆಲ್ಲ ದೇವರ ಮುಂದೆ ಪಾಠ ಒಪ್ಪಿಸಿದರು. ಭಗವಂತ ಅವರಿಗೆ ಅನುಗ್ರಹ ಮಾಡುತ್ತಾ, ಸರಿ ನಿಮಗೆ ನಾನು ಗುರುದಕ್ಷಿಣೆ ಕೊಡಬೇಕಲ್ಲ, ಗುರುವಾದ್ರೆ ತಾನೇ ದಕ್ಷಿಣೆ ಕೊಡೋದು, ನಾನು ಗುರುವೇ ಅಲ್ಲ, ಆದರೆ ಜಗತ್ತಿಗೆ ಒಡೆಯ ನೀನು, ನಿನ್ನಲ್ಲಿ ಪ್ರಾರ್ಥನೆ ನನ್ನ ಹೆಂಡತಿ ಮಾಡಲಿಕ್ಕಿದ್ದಾಳಪ್ಪ ಹೋಗು ಅಂತ ಕೇಳಿದಾಗ, ಹೋಗಿ ಗುರುಗಳ ಪತ್ನಿಗೆ ನಮಸ್ಕಾರ ಮಾಡಿ ಕೇಳುತ್ತಾನೆ ಕೃಷ್ಣ, ತಾಯಿ ನಿಮ್ಮ ಬಯಕೆಯನು ಕೇಳಿ. ಕೃಷ್ಣ ಗುರುದಕ್ಷಿಣೆ ಆಗಿ ಕೇಳುತ್ತಾ ಇಲ್ಲ, ಜಗತ್ತಿಗೆ ನಾಥ ನಿನ್ನಲ್ಲೇ ಇನ್ನಾರು ಕೇಳಬೇಕು, ಮಗ ಸತ್ತು ಹೋಗಿದ್ದಾನೆ, ಅವನು ತಿರುಗಿ ಬರಬೇಕು, ಒಬ್ಬನೇ ಪಂಚಜನ ರಾಕ್ಷಸ ಅವನ ಹೊತ್ತುಕೊಂಡು ಹೋಗಿದ್ದಾನೆ, ಹೋದ ಮೇಲೆ ಬರಲೇ ಇಲ್ಲ, ತಂದು ಕೊಡ್ತೀಯ? ಸತ್ಯ ಹೊರಟಿದ್ದಾನೆ ಸ್ವಾಮಿ, ಹೊರಟು ಯಮಧರ್ಮರಾಜರ ಸದನಕ್ಕೆ ಹೋಗಿ ಆ ಮಗುವನ್ನ ತರ್ತಾ ಇದ್ದಾನೆ. ಪಂಚಜನ ರಾಕ್ಷಸನ ಹತ್ರ ಹೋದ, ಅವನನ್ನು ಕೊಂದ, ಅವನ ಹೊಟ್ಟೆಯಲ್ಲಿ ಶಂಖ ಇತ್ತು, ಆ ಪಾಂಚಜನ್ಯವನ್ನ ಸ್ವೀಕಾರ ಮಾಡಿದ, ಆ ಮಗುವನ್ನು ತಂದು ಗುರುಗಳಿಗೆ ಒಪ್ಪಿಸಿಕೊಡತಾ ಇದ್ದಾನೆ. ಸಂಶಯ ಬರುತ್ತೆ, ಹಾಗಾದ್ರೆ ನಾವು ಕೇಳಿದ್ರೆ ನಮ್ಮೆಲ್ಲರನ್ನ ಕರ್ಕೊಂಡ್ಬರ್ತಾನ? ಇಲ್ಲ, ಆ ವ್ಯಕ್ತಿಗೆ ಆ ಕೂಸಿಗೆ ಇನ್ನ ಆಯುಷ್ಯ ಇತ್ತು. ಭಗವಂತ ಆದ ಕಾರಣ ಚೂರು ಅಪಮೃತ್ಯುವಿನಿಂದ ದೂರ ಆದಂತಹ ಮಗುವನ್ನ ಕರ್ಕೊಂಡು ಬಂದು ಇನ್ನ ಆಯುಷ್ಯದ ಪ್ರಭಾವದಿಂದ ಅವರಿಗೆ ಕೊಟ್ಟ. ಇಲ್ಲದಿದ್ದರೆ ತನ್ನ ಸಂಕಲ್ಪಕ್ಕೆ ವ್ಯತಿರೇಕವಾಗಿ ನಡ್ಕೊಂಡಂತೆ ಆಗುತ್ತೆ. ಇದನ್ನ ವಿಜಯದಾಸರ ಚರಿತ್ರೆಯಲ್ಲಿ ನೋಡಬಹುದು. ಅವರು ಛಾಗಿ ಕೇಶವರಾಯನ ಅಳಿಯನನ್ನ ಬದುಕಿಸಿದ ಮೇಲೆ ಸ್ವಯಂ ತಮ್ಮ ಮಗ ಹಯವದನ ದಾಸರು ಅವರು ಪ್ರಾಣ ಬಿಡತಾ ಇದ್ರೆ ಹೆಂಡತಿ ಕೇಳುತ್ತಾರೆ, ನೀವು ಎಲ್ಲರನ್ನ ಬದುಕಿಸ್ತೀರಾ, ಸ್ವಯಂ ನಿಮ್ ಮಗನನ್ನೇ ಬದುಕಿಸಲ್ವಾ ಅಂತ ಕೇಳಿದ್ರೆ, ನಾನೇನು ಬದುಕಿಸೋದು, ಬದುಕಿಸೋದು ಆ ಸ್ವಾಮಿ, ಆಯುಷ್ಯ ಇದ್ರೆ ಬದುಕಬೇಕು, ಆ ಸ್ವಾಮಿ ಬದುಕಿಸಬೇಕು, ಇವನಿಗೆ ಆಯುಷ್ಯ ಇಲ್ಲ ಬದುಕಲ್ಲ ಅಂತ ಹೇಳೇಬಿಟ್ರಷ್ಟೇ ಹೊರತು ನಾನು ಹಾಂಭಟ್ ಮಾಡ್ತೀನಿ ಅಂತ ಏನು ಅಂದಿಲ್ಲ ಎಂದೂ ಕೂಡ ಜ್ಞಾನಿಗಳು ಭಗವಂತನ ಅನುಗ್ರಹದಿಂದ ಎಲ್ಲ ಆಗಬೇಕು ಅಂತ ತಿಳ್ಕೊಂಡಿರ್ತಾರೆ. ಆ ರೀತಿಯಾಗಿ ಕೃಷ್ಣ ಆ ಮಗುವನ್ನ ಬದುಕಿಸಿಕೊಟ್ಟ. ತದನಂತರ ಕೃಷ್ಣ ಹೇಳಿ ಕಳಿಸ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ಅಕ್ರೂರನನ್ನು ಹೇಳಿ ಕಳಿಸ್ತಾ ಇದ್ದಾನೆ. ಸ್ವಲ್ಪ ಧೃತರಾಷ್ಟ್ರನ ಮಗನ ಚೇಷ್ಟೆ ಜಾಸ್ತಿ ಆಗಿದೆ, ಪಾಂಡವರ ಮೇಲೆ ಉರಿದು ಬೀಳತಾ ಇದ್ದಾನೆ, ಸರಿಯಾಗಿರು ಅಂತ ಹೇಳು ಅಂತ ಕಳಿಸ್ತಾ ಇದ್ದಾನೆ. ಕಳಿಸಿಕೊಟ್ಟ ಮೇಲೆ ಇತ್ತ ರೇವತ ಮಹಾರಾಜನ ಚರಿತ್ರೆ ಬರ್ತಾ ಇದೆ. ರೇವತ ಮಹಾರಾಜ ತಾನು ಮಗಳಿಗೆ, ತನ್ನ ಮಗಳು ರೇವತಿಗೆ ಮದುವೆ ಮಾಡಬೇಕು ಅಂತ ಹುಡುಕಿದ, ಒಂದು ಮಗು ಗಂಡು ಮಗು ಸಿಗಲಿಲ್ಲ, ಸರಿಯಾದ ಹುಡುಗ ಸಿಗಲಿಲ್ಲ. ಯಾರನ್ನ ಕೇಳಬೇಕು, ಜ್ಯೋತಿಷ್ಕರನ್ನ ಕೇಳಲಿಕ್ಕೆ ಹೋದ್ರೆ ಏನು ಅಂತ ಹೇಳ್ತಾರೆ, ಆದ ಕಾರಣ ಡೈರೆಕ್ಟ್ ಆಗಿ ಬ್ರಹ್ಮದೇವನ್ನೇ ಕೇಳಿಬಿಟ್ರೆ ಆಯ್ತಲ್ಲ ಅಂತ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಬ್ರಹ್ಮದೇವರು ಆ ಸಮಯದಲ್ಲಿ ಸರಸ್ವತೀ ದೇವಿಯವರು ನುಡಿಸ್ತಕ್ಕಂತಹ ಗಾನವನ್ನ ಕೇಳತಾ ಇದ್ದಾರೆ. ಸ್ವಲ್ಪ ಹೊತ್ತು ನಿಲ್ಲಿ ಅಂತ ಹೇಳಿದರು. ಸ್ವಲ್ಪ ಹೊತ್ತು ಕೂತು ಹೋದ ಕೂಡಲೇ ಕೇಳುತ್ತಾರೆ, ಈಗ ನನ್ನ ರಾಜ್ಯದಲ್ಲಿ ನನ್ನ ಹುಡುಗಿಗೆ ಗಂಡು ಯಾರು, ಹಕ್ಕಂತ ನಕ್ಕು ಬಿಟ್ರಂತೆ. ಈ ಸ್ವಲ್ಪ ಹೊತ್ತು ಕೂತದ್ರಲ್ಲೇ ನಿನ್ನ ಯುಗ ಹೋಗಿ, ತ್ರೇತಾಯುಗ ಹೋಗಿ, ದ್ವಾಪರ ಯುಗ ಬಂದು ಅಲ್ಲಿ ಒಬ್ಬರು ಕೂತಿದ್ದಾರೆ, ಬಲರಾಮನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿದಾಗ ಆ ಹುಡುಗಿಯನ್ನು ಕರ್ಕೊಂಡು ಬಂದು ಬಲರಾಮನಿಗೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ಆ ಹುಡುಗೆ ಎಷ್ಟು ಎತ್ತರ, ಕೃತಯುಗದವಳು, ಬಹಳ ಎತ್ತರ. ಬಲರಾಮ ಆಕೆ ಮೊಣಕಾಲಿಗೆ ಬರುತ್ತಾ ಇದ್ದಾನೆ, ಹೇಗೆ ಮದುವೆ ಮಾಡ್ಕೋಬೇಕು ಅಂತ ಹೇಳುತ್ತಾರೆ. ನೇಗಿಲನ್ನು ಹಾಕಿ ಸೆಳೆದರೆ ಭುಜಕ್ಕೆ ಬಂದಂತೆ. ನಾವು ಕೂಡ ಯಾರೋ ಸ್ವಲ್ಪ ಉದ್ದಕ್ಕಿದ್ರೆ ನೇಗಿಲು ಹಾಕಿ ಸೆಳೆಯೋಣ, ಸೊಂಟ ಮುರಿದೋದು. ಆದರೆ ಮಂತ್ರ ಸಿದ್ಧರು, ದೇವತೆಗಳವರು ಏನು ಬೇಕಾದರೂ ವ್ಯಾಪಾರ ಮಾಡುತ್ತಾರೆ. ಇತ್ತ ಬಲರಾಮನ ಮದುವೆ ಆಯಿತು. ಆದರೆ ಒಬ್ಬರನ್ನು ಮರೆತರಲ್ಲ, ಮರೆತಿಲ್ಲ ಯಾರದು ಅಂದ್ರೆ ಹೇಳ್ತಾರೆ, ಎಷ್ಟು ವಿಸ್ತಾರವಾಗಿ ಬರುತ್ತೆ. ಕಂಸ ಸತ್ತ ಕೂಡಲೇ ಕಂಸನ ಹೆಂಡಂದರು ಇಬ್ಬರು, ಯಾರು, ಅಸ್ಥಿ ಪ್ರಾಸ್ತಿ ಅಂತ. ಅವರು ಯಾರೋ ಅಲ್ಲ, ನಮ್ಮ ಒಳಗೆ ಎರಡು ಪೊರೆಗಳಿವೆ, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ. ಆ ಎರಡು ಪೊರೆಗಳಿಗೆ ಅಭಿಮಾನಿಗಳಾದ ದುಷ್ಟ ಸ್ತ್ರೀಯರು ಏನು ಮಾಡುತ್ತಾರೆ, ನಮ್ಮ ಕುರಿತು ನಮಗೆ ಗೊತ್ತಾಗದಂತೆ ಮಾಡುತ್ತಾರೆ, ದೇವರ ಕುರಿತು ನಮಗೆ ಗೊತ್ತಾಗದಂತೆ ಮಾಡಿಬಿಡುತ್ತಾರೆ. ನಮ್ಮ ಕುರಿತು ನಮಗೆ ಗೊತ್ತಾಗದಂತೆ ಮಾಡುತ್ತಾರೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ, ದೇವರ ಕುರಿತು ನಮಗೆ ಗೊತ್ತಾಗದಂತೆ ಮಾಡಿಬಿಡುತ್ತಾರೆ. ಅಂಥ ದುಷ್ಟ ಸ್ತ್ರೀಯರೇ ಇಲ್ಲಿ ಬಂದಿದ್ದಾರೆ. ಅವರು ಜರಾಸಂಧನ ಮಕ್ಕಳು, ಗಂಡ ಸತ್ತ ಕೂಡಲೇ ಗಂಡನ ಕೊಂದಂತಹ ಕೃಷ್ಣನ ಮೇಲೆ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಈ ಕೃಷ್ಣನಿಂದಾಗಿ ನಮ್ ಗಂಡ ಸತ್ತ. ಅವಾಗ ಅಳಿಯನನ್ನ ಕೊಂದದ್ದಕ್ಕೆ ಜರಾಸಂಧನಿಗೆ ಕೃಷ್ಣನ ಮೇಲೆ ಬಹಳ ಸಿಟ್ಟು ಬಂತು. 20 ಲಕ್ಷೋಹಿಣಿ ಸೈನ್ಯದಿಂದ ಬರ್ತಾ ಇದ್ದಾನೆ, ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಅಂಥ ಯುದ್ಧಕ್ಕೆ ಬಂದ ಜರಾಸಂಧನನ್ನ ಪೂರ್ಣವಾಗಿ ರಾಮಕೃಷ್ಣರಿಬ್ಬರೇ ಸೇರಿಕೊಂಡು ಚೆನ್ನಾಗಿ ವರ್ಣನೆ ಮಾಡುತ್ತಾರೆ ಭಾಗವತದಲ್ಲಿ. ಎಲ್ಲರೂ ಯುದ್ಧಕ್ಕೆ ಬಂದರು. ಯುದ್ಧಕ್ಕೆ ಬಂದರೆ ಅವಾಗ ಹೇಳುತ್ತಾರೆ, ಏನು ಆ ಜರಾಸಂಧನ ಸೈನ್ಯ ಸಾಗರದಂತೆ ಇದೆ, ಎಡಸಲಿಕ್ಕೆ ಸಾಧ್ಯ ಇಲ್ಲ. ಇತ್ತ ಕೃಷ್ಣ ತನ್ನವರಿಂದ ಬಹಳ ಕಮ್ಮಿದ್ದಾರೆ ಯಾದವರು, ಅವರಿಂದ ಕರ್ಕೊಂಡು ಅವರನ್ನ ಡಿವೈಡ್ ಮಾಡಬೇಕು, 4-5 ದ್ವಾರಗಳಿಗೆ ಅವರವರನ್ನ ಕಳಿಸಿ ತಾನು ಕೆಲವರನ್ನೇ ಹಿಡ್ಕೊಂಡು ಬಂದ. ಎಲ್ಲ ಮನೆಗಳು, ಮನೆಗಳ ಗೋಪುರಗಳು ಎಲ್ಲ ಏರಿ ನೋಡ್ತಾ ಇದ್ದಾರೆ ಮಧುರಾತ್ರಿಯಿಂದ. ಹೆಣ್ಣು ಮಕ್ಕಳು ಎಲ್ಲರೂ ಮಕ್ಕಳು ನೋಡ್ತಾ ಇದ್ದಾರೆ, ನಮ್ಮವರು ಯುದ್ಧ ಹೇಗೆ ಮಾಡ್ತಾರೆ ಅಂತ. ಮಧುರಾಪುರ ಸುತ್ತ ಯುದ್ಧ ಆಗ್ತಾ ಇದೆ, ನೋಡ್ತಾ ಇದ್ದಾರೆ, ಎಷ್ಟು ಸೈನ್ಯ, ನಮ್ಮವರು ಇಷ್ಟೇ ಇಷ್ಟಿದ್ದಾರೆ ಇವರ ಮುಂದೆ, ಏನು ಯುದ್ಧ ಮಾಡುತ್ತಾರಪ್ಪ ಅಂತ ಎಲ್ಲರಿಗೂ ದುಃಖ ಆಯಿತು. ಅದರೊಳಗೆ ಜರಾಸಂಧ ಬಂದ, ಹೇಳ್ತಾ ಇದ್ದಾನೆ, ಹೇ ಕೃಷ್ಣ ನನ್ನ ಮೇಲೆ ತೋರು ಪ್ರತಾಪ, ನನ್ನ ಅಳಿಯ ನನಗೆ ಬಂದಿಯಲ್ಲ ಅಂತ. ಆ ಮಾತು ಮುಗಿಯೋದರೊಳಗೆ ಕೃಷ್ಣ ಬಲರಾಮ ಎಲ್ಲರೂ ಆ ಬಾಣಗಳ ವರ್ಷವನ್ನು ಸುರಿಸ್ತಾ ಇದ್ದಾರೆ. ಕ್ಷಣದಲ್ಲಿ ಆ ಅಷ್ಟು ದೊಡ್ಡ ಸೈನ್ಯ ಎಲ್ಲರ ತಲೆಗಳು ಹಾರಿ ಹೋಗ್ತಾ ಇದೆ, ಕೈಗಳು ಕತ್ತರಿಸಿ ಹೋಗ್ತಾ ಇದೆ. ಹೇಳುತ್ತಾರೆ ರಕ್ತದ ನದಿಗಳು ಪ್ರವಾಹ ಆಗ್ಲಿಕ್ಕೆ, ಅಂದ್ರೆ ಇವರು ಬಡದು ಅವರು ಬಡದು ಅವರು ಬಡದು ಇವರು ಬಡದು ಏನಿಲ್ಲ, ಕೃಷ್ಣನ ಕೈಯಿಂದ ಆ ಬಾಣಗಳ ಸುರಿಮಡಿ ಬರ್ತಾ ಇದ್ದರೆ ಅದನ್ನ ತಡೆದು ಮತ್ತು ಪ್ರಯೋಗ ಮಾಡಬೇಕು ಅಂದುಕೊಳ್ಳುವುದರೊಳಗೆ ಅವರ ತಲೆಗಳೆಲ್ಲ ಹಾರಿ ಹೋಗ್ತಾ ಇವೆ, ಯುದ್ಧ ಮಾಡುವ ಪ್ರಸಕ್ತಿಯೇ ಇಲ್ಲ, ಇಡೀ ಸೈನ್ಯದ ತಲೆಗಳೇ ಕತ್ತರಿಸಿ ಹೋಗ್ತಾ ಇದೆ. ನೋಡುತ್ತಾನೆ ಜರಾಸಂಧ, ಸ್ವಲ್ಪ ಹೊತ್ತಿನಲ್ಲಿ 20 ಲಕ್ಷವು ಇಡೀ ಸೈನ್ಯದ ತಲೆಗಳೆಲ್ಲ ಕತ್ತರಿಸಿ ಹೋಗಿವೆ. ನೋಡುತ್ತಾನೆ ಒಬ್ಬನೇ ಆಗ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಬಲರಾಮ ಅವನನ್ನು ಹೊಡಿಲಿಕ್ಕೆ ಹೋಗ್ತಾ ಇದ್ದರೆ ಕೃಷ್ಣ ಅಂತಾನೆ, ಅವನ ಬಿಡು, ಬಿಟ್ಟು ಬಿಡು ಅವನನ್ನ, ಅವ ನಿನ್ನ ತುತ್ತಲ್ಲ. ಯಾಕೆ? ಒಳ್ಳೆ ಫೆಸಿಲಿಟಿ, ಅವನ ಬಿಟ್ರೆ ನಾವೇ ಹೋಗಿ ದುಷ್ಟರನ್ನು ಸಂಹಾರ ಮಾಡಬೇಕಾಗಿಲ್ಲ, ಅವನೇ ಕರ್ಕೊಂಡು ಬಂದು ಬಂದು ಹೊಡಿಸಿಕೊಂಡು ಹೋಗ್ತಾ ಇರ್ತಾನೆ. ಅವನ ಬಿಟ್ಟು ಬಿಡು, ಕ್ರಿಮಿಯಂತೆ ಹುಳ ಹೊಡಿದ್ರೆ ಮತ್ತೆ ಹಾಗೇ ಸೀದಾ ಬರುತ್ತೆ. ಹಾಗೆ ಹೊರಟ ಜರಾಸಂಧ, ತುಂಬಾ ಅವಮಾನ ಆಯಿತು, ಮತ್ತ ಹೊರಟ. ಹೊರಟು ಈ ಸಲ ಕುಭಾಂಡ ಕೂಪಕರ್ಣ ಯಾರು ಬಾಣನ ಹತ್ರ ಹೋಗ್ತಾ ಇದ್ದಾನೆ, ಬಾಣನ ಮಂತ್ರಿಗಳೆಲ್ಲ ಕರ್ಕೊಂಡು ಬರ್ತಾ ಇದ್ದಾನೆ. ಎಲ್ಲ ಯುದ್ಧಕ್ಕೆ ಬಂದ, ಏನು ವಿಪರೀತ, ಎಲ್ಲಾರನ್ನ ಕರ್ಕೊಂಡು ಬಂದ, ಎಂಥ ಸೈನ್ಯ ಹಿಡ್ಕೊಂಡು ಬಂದ. ಇನ್ನ ನಿಮ್ನ ಬಿಡಲ್ಲ ಕೃಷ್ಣ, ರಾತ್ರಿ ಹೊತ್ತು ಬಂದು ಆ ಮಧುರಾಪುರಿ ಸುತ್ತು ನಿಂತಿದ್ದಾನೆ. ನಿಂತಾಗ ಕೃಷ್ಣ ರಾತ್ರಿ ಸಮಾಲೋಚನೆ ಮಾಡಿ ಚೆಂದಾಗ ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ. ಎಲ್ಲ ಸೈನ್ಯ ಮಲಗಿದೆ, ಅವರದು ಮಲಗಿರೋ ಕಾಲಕ್ಕೆ ರಾತ್ರೋ ರಾತ್ರಿ ಅಂದ್ರೆ ಇನ್ನೇನು ಬೆಳಗ್ಗೆ ಸೂರ್ಯನ ಉದಯಿಸಬೇಕೆಂಬುದರೊಳಗೆ ಇವರು ಅಟ್ಯಾಕ್ ಶುರು ಮಾಡೇ ಬಿಟ್ಟಿದ್ದಾರೆ. ಅವರು ಎದ್ದು ನೋಡೋದ್ರೊಳಗೆ ಬಂದು ತಲೆ ಕತ್ತರಿಸಿ ಎಲ್ಲಾ ಸೈನ್ಯ ಕೃಟಾರ್ಪಣ ಮುಗದೇ ಆಯಿತು. ಹೋಗ್ತಾನೆ ಬಾಣನತ್ರಿಗೆ ಜರಾಸಂಧ, ಈ ಕೃಷ್ಣ ಮೋಸ ಮಾಡಿ ಕೊಂದ, ನಮ್ಮನ್ನೆಲ್ಲ ಮಲ್ಕೊಂಡಿದ್ದವರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಯಾಕಾಗಿ ಮಾಡ್ತಾನೆ ಕೃಷ್ಣ ಅಂದ್ರೆ, ಇಷ್ಟು ಧರ್ಮದಿಂದ ಯುದ್ಧಕ್ಕೆ ಬರುವವರ ಮೇಲೆ ಧರ್ಮದಿಂದ ಯುದ್ಧಕ್ಕೆ ಹೋಗಬೇಕು, ಅಧರ್ಮಿಷ್ಟರು ಆ ಪಶುಗಳನ್ನು ಶಿಕ್ಷಾ ಮಾಡುವುದೇ ಅದು ಧರ್ಮ. ಆದ್ದರಿಂದ ಕೃಷ್ಣ ಆ ರೀತಿ ಬಾಣ ಪ್ರಯೋಗ ಮಾಡಿಸಿದ. ನಂತರ ಮತ್ತೂ ಬರ್ತಾ ಇದ್ದಾರೆ, ಎಲ್ಲರೂ ಸೇರಿಕೊಂಡು ಬರ್ತಾ ಇದ್ದಾರೆ, ನೂರಾರು ರಾಕ್ಷಸರ ಸೈನ್ಯ, ಮಾಯಾ ಯುದ್ಧ ಗೊತ್ತಿದ್ದವರು ಅವರೆಲ್ಲರಿಂದ ಕೂಡಿಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರನ್ನೂ ತುಂಡು ಮಾಡಿದ ಶ್ರೀಕೃಷ್ಣ, ಒಬ್ಬರು ಉಳಿದಿಲ್ಲ. ಆ ದೈತ್ಯರೆಲ್ಲರೂ ಕೂಡ ಬಂದ ಹಾರಿ ಹಿಡಿದರು ಅಂತ ಹೇಳ್ತಾ ಇದ್ದಾರೆ. ಏನು ಜರಾಸಂಧನಿಗೆ ಒಂದು ಮಾತು ಹೇಳದೆ ಓಡಿ ಹೋಗ್ತಾ ಇದ್ದಾರೆ. ಎಲ್ಲಾ ರಾಜರು ದಿಕ್ಕಾಪಾಲ ಆಗ್ತಾ ಇದ್ದಾರೆ. ಕೊನೆಗೆ ಹಾಕಿ ಹೊಡೆಯಲಿಕ್ಕೆ ಬಲರಾಮಕೃಷ್ಣರು ಶುರು ಮಾಡಿದಾಗ ಆಕಾಶವಾಣಿ ಆಗ್ತಾ ಇದೆ ಬಲರಾಮನಿಗೆ, ಹೇ ಬಲರಾಮ, ಜರಾಸಂಧ ನಿನಗೆ ತುತ್ತಲ್ಲ, ಆ ಪಶುವನ್ನ ಬಿಟ್ಟು ಬಿಡು, ಅದು ಭೀಮನ ತುತ್ತು ಅಂತ ಮೇಲಿಂದ ಬರ್ತಾ ಇದೆ. ನೇಗಿಲು ಹಾಕಿ ಹಿಡಿದು ಸೆಳೆದು ಮುಸಲದಿಂದ ಹೊಡೆಯಬೇಕಾದಂಥವನನ್ನ ಬಿಟ್ಟು ಕಳಿಸಿಕೊಟ್ಬಿಡ್ತಾ ಇದ್ದಾರೆ. ತಲೆಬಗ್ಗಿಸಿ ಹೋಗ್ತಾ ಇದ್ದಾನೆ ಆ ಜರಾಸಂಧ. ಕೊನೆಗೆ ಕೃಷ್ಣ ವಿಶೇಷವಾಗಿರತಕ್ಕಂಥ ಈ ಸೈನ್ಯವನ್ನೆಲ್ಲ ಸಮೀಕರಣ ಮಾಡಿ ಅವರ ಸಂಪತ್ತನ್ನೆಲ್ಲ ತಾನು ಒಳಗೆ ತಗೊಂಡು ಬಿಡ್ತಾ ಇದ್ದಾರೆ ಅವರದ್ದೆಲ್ಲ. ಸರಿ, ಕೃಷ್ಣ ಎಲ್ಲರ ಜೊತೆಗೆ ಆಲೋಚನೆ ಮಾಡುತ್ತಾ ಇದ್ದಾನೆ. ಉದ್ಧವ ಎಲ್ಲರ ಜೊತೆಗೆ ಆಲೋಚನೆ ಮಾಡಿ ಉದ್ಧವನ ಕೇಳುತ್ತಾನೆ, ಮಂತ್ರಿಗಳನ್ನೆಲ್ಲ ಕರೆದು, ನನಗೆ ತುಂಬಾ ಆಲೋಚನೆ ಬರ್ತಾ ಇದೆ, ಪ್ರತಿ ಸಲ ಈ ಜರಾಸಂಧ ಬರ್ತಾನೆ, ಬಂದಾಗೆಲ್ಲ ಎಲ್ಲರೂ ಸತ್ತು ಹೋಗ್ತಾರೆ ನಮ್ಮವರು, ಆದ ಕಾರಣ ಅವನ ಕೈಗೆ ಸಿಗಬಾರದು, ಏನು ಮಾಡೋಣ ಹೇಳಿ, ನನಗೇನು ತೋರ್ತಾ ಇಲ್ಲ. ಅವಾಗೆ ಉದ್ಧವ ಹೇಳಿದ, ನಾವು ಸಮುದ್ರ ಮಧ್ಯದಲ್ಲೇ ಪಟ್ಟಣ ನಿರ್ಮಾಣ ಮಾಡಿದ್ರೆ ಇವರು ಅಟ್ಯಾಕ್ ಮಾಡಲಿಕ್ಕೆ ಆಗಲ್ಲ, ಎಲ್ಲಿಂದ ಅವರು ದೂರವೇ ಇರ್ತಾರೆ, ನೀರಲ್ಲಿ ಬರೋ ತಾಕತ್ತಿರಲ್ಲ, ಹೋಗೋಣ. ವಕ್ರಟ್ಟ ಹೇಳ್ತಾನೆ ಉದ್ಧವನಿಗೆ, ಚೆನ್ನಾಗಿ ಹೇಳಿದೀಯ, ಇನ್ನಂಥ ಮಂತ್ರಿ ಇರಬೇಕು, ನನ್ನ ತೋರ್ಲ ಇಲ್ಲ ನೋಡು. ಉದ್ಧವ ಹೇಳ್ತಾನೆ ವಿದುರನಿಗೆ, ಎಷ್ಟು ಮೋಹ ಕೊಟ್ಟ ಕೃಷ್ಣ, ನನಗೂ ಅನಿಸ್ತು ಕೃಷ್ಣನಿಗೆ ತೋರ್ಲೇ ಇಲ್ಲ ಅಂತ. ಕೃಷ್ಣ ಎಷ್ಟು ಮೋಹ, ಮುಖ್ಯಂತಿಯಂ ಸೂರಯ. ಸರಿ, ವಿಶ್ವಕರ್ಮನನ್ನ ಕರೆಸಿ ರಾತ್ರೋ ರಾತ್ರಿ ದ್ವಾರಕಾಪುರದ ನಿರ್ಮಾಣ ಕೃಷ್ಣ ತನ್ನ ಯೋಗ ಶಕ್ತಿಯಿಂದ ಕ್ಷಣದಲ್ಲೇ ಎಲ್ಲರನ್ನ ಅವರ ಸಾಮಾನು ಸಹಿತ ಪ್ಯಾಕಿಂಗ್ ಕೂಡ ಬೇಕಾಗಿಲ್ಲ ಎಲ್ಲ ಸಹಿತ ಆ ದ್ವಾರಕಾ ಪಟ್ಟಣದಲ್ಲಿ ಹೋದ ಕೂಡಲೇ ಎಲ್ಲ ಸೆಟ್ ಆಗಿಬಿಟ್ಟಿದೆ ಕೊಡೋದೊಂದೇ ಆ ಥರ ವ್ಯವಸ್ಥೆ ಮಾಡಿದ ಅಲ್ಲ ಕೂತ್ರ ಸಾಕ ಸಮುದ್ರ ಮಧ್ಯದಲ್ಲಿ ಸುತ್ತು ನೀರೇ ಕುಡಿಲಿಕ್ಕಿಲ್ಲ ಉಪ್ಪು ನೀರು ಮತ್ತೇನು ಮಾಡಿದ ಇಡೀ ದ್ವಾರಾವತಿ ಪಟ್ಟಣ ತುಂಬಾ ಸಿಹಿ ನೀರು ಬರುವಂತೆ ಮಾಡಿದ ಎಲ್ಲಿ ನೋಡಿದ್ರೆ ಅಲ್ಲಿ ಸಿಹಿ ನೀರು ಅವನು ಅಂದುಕೊಂಡ್ರೆ ಏನ್ ಕಡಿಮೆ ಎಲ್ಲ ಫೆಸಿಲಿಟಿ ಬರುತ್ತೆ ಆ ರೀತಿ ಸ್ವಲ್ಪ ಮಾಡ್ತಾ ಇದ್ದಾನೆ ಇಷ್ಟು ಮಾಡಿ ತಾನು ಹೋಗ್ಲಿಲ್ಲ ಮಥುರಾ ಪಟ್ಟಣದಲ್ಲೇ ಕೂತ್ಕೊಂಡಿದ್ದ ತಾನು ಬಲರಾಮ ಇಬ್ಬರಲ್ಲೇ ಇದ್ದ ಇದಕ್ಕಿಂತ ಮೊದಲು ಒಂದು ಕೆಲಸ ಮಾಡಿದ ಏನು ಮಾಡಿದ ಕೃಷ್ಣ ಅಂದ್ರೆ ಗೋಮಂತ ಪರ್ವತಕ್ಕೆ ಹೋಗಿ ಬರೋಣ ಅಂತ ಹೊರಡತಾ ಇದ್ದ ಗೋಮಂತ ಪರ್ವತಕ್ಕೆ ಇಬ್ಬರು ಹೊರಟಿದ್ದಾರೆ ಹೊರಡುವಾಗ ಮಧ್ಯೆ ಹಾದಿಯಲ್ಲಿ ಒಂದು ವನದಲ್ಲಿ ಒಬ್ಬ ಮಹಾನುಭಾವರು ಕೂತಿದ್ದಾರೆ ಋಷಿಗಳ ವೇಷದಲ್ಲಿ ಶಿಷ್ಯರನ್ನೆಲ್ಲ ಇಟ್ಟುಕೊಂಡು ಕೂತಿದ್ದಾರೆ ಅವರನ್ನು ನೋಡಿ ಕೃಷ್ಣ ನಮಸ್ಕಾರ ಮಾಡುತ್ತಾ ಇದ್ದಾನೆ ಬಲರಾಮ ಕೃಷ್ಣ ನಮಸ್ಕಾರ ಮಾಡುತ್ತಾ ಇದ್ದಾರೆ ಅವರಂದ್ರು ಯಾರವರು ಪರಶುರಾಮ ದೇವರೇ ಪರಶುರಾಮ ದೇವರೇ ಕೃಷ್ಣ ನಮಸ್ಕಾರ ಮಾಡುತ್ತಾ ಇದ್ದಾನೆ ನಮಸ್ಕಾರ ಮಾಡಿ ನಾನು ಕೃಷ್ಣ ಅಂತ ಬಲರಾಮ ನಿಮ್ಮ ಬಗ್ಗೆ ಕೇಳಿದ್ದೆ ಹೇ ಜಾಮದಜ್ಞ ಆದ್ದರಿಂದ ಪರಶುರಾಮ ದೇವರೇ ನಿಮ್ಮ ಬಗ್ಗೆ ಕೇಳಿದೆ ನಮಸ್ಕಾರ ಸ್ವೀಕಾರ ಮಾಡಿ ಎಂದಾಗ ಪರಶುರಾಮ ದೇವರು ಏನು ಹೇಳಬೇಕು ಅವರ ಮುಂದೆ ಅವರು ನೋಡಿದ್ರೆ ವೃದ್ಧರು ಇವರು ನೋಡಿ ಚಿಕ್ಕ ಚಿಕ್ಕ ಓಟುಗಳು ಮಕ್ಕಳವರ ಮುಂದೆ ಹೇ ಕೃಷ್ಣ ನಮಸ್ಕಾರ ಪರಶುರಾಮ ದೇವರ ಮಾತು ನಮಸ್ಕಾರವಯ್ಯ ನೀನೇ ಆ ವೈಕುಂಠದಿಂದ ಬಂದ ಸಾಕ್ಷಾತ್ ನಾರಾಯಣನೇ ಅಂತ ಕೇಳಿದ್ದೆ ನಿನ್ನ ನೋಡಬೇಕಂತಿದ್ದೆ ಬಂದೆಯ ಬಹಳ ಸಂತೋಷ ಆಯಿತು ಅಂತ ಹೇಳುತ್ತಾ ಎಲ್ಲಿಗೆ ಹೊರಟಿದ್ದೀರಾ ಇಬ್ಬರು ನೋಡಿ ಎಷ್ಟು ನರಲೋಕ ನಟನ ಇಬ್ಬರು ಒಂದೇ ಬೇರೆ ಆದಂತೆ ನಟನ ಮಾಡುತ್ತಾ ಇದ್ದಾರೆ ಅದು ನೋಡಿ ಬಹಳ ವ್ಯಾಖ್ಯಾನಕಾರ ಬರುತ್ತಾರೆ ಇವರು ಬೇರೆನೆ ಒಬ್ಬರೇ ಅದು ಬಹಳ ಜನ ತಿಳ್ಕೊಂಡಿದ್ದಾರೆ ಅಂತ ಬರೆದು ಬಿಟ್ಟಿದ್ದಾರೆ ಸರಿ ನಾವು ಗೋಮಂತ ಪರ್ವತಕ್ಕೆ ಹೋಗಬೇಕು ಅಂದರೆ ಕರವೀರಪುರದ ಮೇಲೆ ಹೋಗಬೇಕು ಶೃಗಾಲ ವಾಸುದೇವ ಇದ್ದಾನೆ ನಸಹತೆ ಅವ ನಿಮ್ಮನ್ನ ಸಹಿಸಲ್ಲ ಅವನ ಕೊಂದೇ ಹೋಗಬೇಕಾಗುತ್ತೆ ಮುಂದಕ್ಕೆ ಹೋಗಿ ಅಂತ ಹೇಳಿದಾಗ ಹಾಗೇ ಬರ್ತಾ ಇದ್ದಾರೆ ಶೃಗಾಲ ವಾಸುದೇವ ಬಂದ ಕೃಷ್ಣ ಹೇಳುತ್ತಾ ಇದ್ದಾನೆ ನಮ್ಮನ್ನ ಬಿಟ್ಟು ಬಿಡು ನಿನ್ನ ಜೊತೆಗೆ ನಮಗೆ ವೈರ ಇಲ್ಲ ನಮ್ಮನ್ನ ಹೋಗ್ಲಿಕ್ಕೆ ಬಿಡುಸ ಅಂದ ನನ್ನ ಕೊಂದು ಹೊರತು ನೀವು ಮುಂದಕ್ಕೆ ಹೋಗ್ಲಿಕ್ಕಿಲ್ಲ ಯಾಕಯ್ಯ ಸುಮ್ಮನೆ ಸಾಯ್ತೀಯ ನಮ್ಮ ಪಾಡಿನ ಹೋಗ್ತೀವಿ ಹರಿವಂಶರು ಹೇಳ್ತಾರೆ ಬಿಡ್ಲಿಲ್ಲ ಸರಿ ನೀವು ಸಾಯ್ಬೇಕು ಅಂತ ಅಷ್ಟಿಷ್ಟ ಇದ್ರೆ ನಾನೇ ಬೇಡಬೇಕು ನಾನು ಯಾರು ಇಷ್ಟವೂ ಬಿಡ ಪೂರ್ಣ ಮಾಡದೆ ಬಿಡಲ್ಲ ಆಯಿತು ಅಂತ ಕೃಷ್ಣ ಚಕ್ರದ ಸಂಹಾರ ಮಾಡಿಯೇ ಬಿಟ್ಟ ಅವನನ್ನ ಅವಾಗೆ ಪುರದಿಂದ ಆ ಶೃಗಾಲ ವಾಸುದೇವನ ಹೆಣ್ಣಂದ್ರು ಎಲ್ಲರೂ ಓಡಿ ಬರ್ತಾ ಇದ್ದಾರೆ ಎಲ್ಲಿ ಏನು ಮಾಡುತ್ತಾನೋ ಕೃಷ್ಣ ಅಂತ ಚಿಕ್ಕ ಮಗುವಿದೆ ಆ ಮಗುವನ್ನು ಕರ್ಕೊಂಡು ಬಂದು ಕೃಷ್ಣನ ಮುಂದೆ ಇಟ್ಟು ಇವನ ಕೊಲ್ಲಬೇಡ ಕೃಷ್ಣ ಎಂಥ ಸ್ಥಿತಿ ಕೃಷ್ಣ ಹೇಳ್ತಾನೆ ನಾನಂಥವನಲ್ಲ ನಿಮಗೆ ಪರಿಚಯ ಆಗಲಿಲ್ಲ ನಿಮ್ಮ ಗಂಡ ತಾನಾಗಿ ಯುದ್ಧಕ್ಕೆ ಬಂದದ್ದಕ್ಕೆ ಕ್ಷತ್ರಿಯನಾಗಿ ಸಂಹಾರ ಮಾಡಬೇಕಾಗಿ ಬಂತು ದುಷ್ಟನನ್ನ ಈ ಮಗುವೇ ರಾಜನಾಗಲಿ ಅಂತ ತಾನೇ ಆ ಮಗುವಿಗೆ ಅಭಿಷೇಕವನ್ನ ಮಾಡಿ ಮುಂದಕ್ಕೆ ಹೊರಡುತ್ತಾ ಇದ್ದಾರೆ ಗೋಮಂತ ಪರ್ವತಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಆ ಪರ್ವತದ ಮೇಲೆ ಒಂದು ಶಿಖರ ಆ ಶಿಖರ ಎಂಥ ಅದೊಂದೇ ಪ್ರಸ್ರವಣ ಗಿರಿ ಅಂತ ಅದರ ಮೇಲೆ ಯಾವಾಗಲೂ ಯಾಕೆ ಬಹಳ ಎತ್ತರದಲ್ಲಿದೆ ಗಿರಿ ಅಲ್ಲಿ ಮೇಘಗಳೆಲ್ಲ ವರ್ಷ ಯಾವಾಗೂ ಮಳೆ ಸುರಿತಾ ಇರುತ್ತೆ ಅಲ್ಲಿಗೆ ಹೋಗಿದ್ದಾರೆ ಆ ಬೆಟ್ಟದ ಮೇಲೆ ಕೂತು ಸಂತೋಷವಾಗಿ ತಿರುಗಾಡ್ತಾ ಇದ್ದಾರೆ ಯಾಕೆ ಇದ್ದಕ್ಕಿಂತ ಬೆಟ್ಟಕ್ಕೆ ಹೋಗಿ ಕೂತರು ಅಂದರೆ ಜಗತ್ತಿಗೆ ಒಂದು ವಿಶೇಷವಾದ ಸೂಚನೆ ಕೊಡಬೇಕಾಗಿತ್ತು ಅದೇ ಹೊತ್ತಿಗೆ ಅಮುಕ್ತ ಸ್ಥಾನದಲ್ಲಿ ಬಲಿಮಹಾರಾಜ ದೇವರ ದರ್ಶನಕ್ಕೆ ಬಂದವ ದೇವರ ಕಿರೀಟವನ್ನು ನೋಡುತ್ತಾ ಇದ್ದಾರೆ ಚೆನ್ನಾಗಿದೆ ಒಳ್ಳೆ ಹೊಳೆಯುತ್ತಾ ಇದೆ ಅದ್ಭುತವಾದ ಕಿರೀಟ ಆ ಕಿರೀಟವನ್ನು ನೋಡಿ ಅಂದುಕೊಂಡಿರುತ್ತೆ ಕದ್ರೆ ಚೆನ್ನಾಗಿರುತ್ತೆ ಎಂಥ ಬಲಿಮಹಾರಾಜ ಜ್ಞಾನಿ ಅವರಿಗೂ ಬಂತು ಆಲೋಚನೆ ಯಾಕೆ ಕರ್ಮಾನುಸಾರ ಆಲೋಚನೆ ಬರುತ್ತೆ ಅವರು ದೇವರ ಕಿರೀಟ ಕದ್ರೆ ಚೆನ್ನಾಗಿರುತ್ತೆ ಕದಿಲಿಕ್ಕಾಗುತ್ತಾ ಯಾವುದಾದ್ರೂ ವಸ್ತು ಕದಿಬೇಕಾದ್ರೆ ನಮ್ಮ ಎದುರಿಗೆ ಬಡದು ತಗೋಬಹುದು ಕದಿಬೇಕಾದ್ರೆ ನಾವಿಲ್ಲದೆ ಇದು ಕರೆಕ್ಟ್ ತಗೋಬೇಕು ಅಥವಾ ನಾವಿದ್ರೆ ಮಲ್ಕೊಂಡಿರಬೇಕು ಅಲ್ಲೇ ಇದ್ದಾನೆ ಸ್ವಾಮಿ ಮುಕ್ತ ಸ್ಥಾನದಲ್ಲಿ ಸ್ವಾಮಿ ಕದರೋದೇ ಇಲ್ಲ 24 ಅವರ್ಸ್ ಅಲ್ಲೇ ಇರ್ತಾನೆ ಮಲ್ಕೊಂಡೇ ಇರ್ತಾನೆ ಅಂದ್ರೆ ಶಯನದಲ್ಲೇ ಇರ್ತಾನೆ ಎಚ್ಚರದಲ್ಲಿರ್ತಾನೆ. ಅಂತಹ ಸ್ವಾಮಿ ತಲೆಯಿಂದ ಕಿರೀಟ ತಗೊಳ್ಳೋದು ಹೇಗೆ? ದೇವರು ನೋಡಿದ್ರಂತೆ, ಪಾಪ ಭಕ್ತ ಕಿರೀಟ ಬೇಕು, ಅದು ಕದಿಬೇಕು ಅಂತ ನೋಡ್ತಾ ಇದ್ದಾನೆ, ಅದಕ್ಕೆ ಅನುಕೂಲ ಮಾಡಿಕೊಡೋಣ ಅಂತ ಹಾಗೇ ಇಟ್ಟ ಸ್ವಾಮಿ ಕೈ ಚೂರು ದೂಪಡಿಸಿದ. ದೇವರಿಗೆ ನಿದ್ದೆ ಬಂತ ಅಂದ್ರೆ ದೇವರ ನಿದ್ದೆ ಬರಲಿಲ್ಲ, ಆತ ಮಾಡಿದ್ದಕ್ಕೆ ಬಲಿಮಹಾರಾಜನಿಗೆ ಮೋಹ ಬಂತು. ಹಾ, ದೇವರಿಗೆ ಚೂರು ನಿದ್ದೆ ಬರ್ತದಲ್ಲ, ಆ ಇದೇ ಸರಿಯಾದ ಟೈಮ್ ಅಂತ. ಎಷ್ಟು ದೊಡ್ಡದವನಿದ್ದಾನೆ ಸ್ವಾಮಿ, ಆತನ ಮುಂದೆ ಬಲಿಮಹಾರಾಜ ಚೋಡು ಚಿಕ್ಕ ಏನು ಲಿಲಿಪುಟ್ ತರ ಇದ್ದಾರೆ, ಅದು ದೇವರ ಮೇಲೆ ಏರಿ ದೇವರಿಗೂ ಗೊತ್ತಾಗದೆ ದೇವರ ಗಿಡ್ಡ ತೆಗೆದ್ರು. ಪಾಪ ಕಷ್ಟಪಟ್ಟು ತೆಗೆದು ಸಂತೋಷ, ದೇವರಿಗೆ ಗೊತ್ತಾಗದೆ ತೆಗೆದೆ ಎಂಬ ಸಂತೋಷ, ಕೊನೆಗೆ ನಾ ತೆಗೆದೆ ಎಂಬ ಸಂತೋಷ. ಅದಕ್ಕೆ ಸ್ವಾಮಿ ಅಂದ, ಗೊತ್ತಾಗದೆ ತೆಗೆದೆ ಪರವಾಗಿಲ್ಲ, ಕ್ಷಮ ಮಾಡ್ತೀನಿ, ನಾ ತೆಗೆದೆ ಬಂತಲ್ಲ ಕ್ಷಮ ಮಾಡಲ್ಲ, ಭಕ್ತರಿಗೆ ಅದು ಇರಬಾರದು. ಅದಕ್ಕೆ ಗರುಡ ದೇವನ ಕಳಿಸಿದಾಗ ಗರುಡ ದೇವರು ಬಲಿಮಹಾರಾಜನಿಂದ ಯುದ್ಧ ಮಾಡಿ ಆ ಕಿರೀಟವನ್ನು ತರ್ತಾ ಇದ್ದಾರೆ. ಯುದ್ಧ ಅಂದ್ರೆ ಏನಿಲ್ಲ, ಚೂರು ಮುಟ್ಟಿದ್ರೆ ಬಿದ್ದು ಹೋದ್ರು ಬಂದವರು. ಅಂತ ಕಾಲಕ್ಕೆ ಆ ಕಿರೀಟವನ್ನ ಗರುಡ ದೇವರು ತರ್ತಾ ಇದ್ದಾರೆ. ಕಳೆಗೆ ನೋಡುತ್ತಾರೆ, ಗೋಮಂತ ಪರ್ವತದ ಮೇಲೆ ಭಗವಂತ ಇದ್ದಾನೆ ಕೃಷ್ಣ. ಅವರಿಗೆ ಅನಿಸ್ತಂತೆ, ಭಗವಂತ ಎಲ್ಲಾ ಸಹ ಅವತಾರ ಮಾಡುತ್ತಾನೆ ಯುಗಗಳಲ್ಲಿ, ನನಗೆ ಮಾತ್ರ ಅವತಾರ ಇಲ್ಲೇ ಇಲ್ಲ, ದೇವರ ಸೇವಾ ಮಾಡಬೇಕು. ರಾಮಾವತಾರದಲ್ಲಿ ಒಂದು ಸಲ ಭಗವಂತ ಅವಕಾಶ ಕೊಟ್ಟಿದ್ದ, ಈ ಅವತಾರದಲ್ಲೂ ನನಗೆ ಅವಕಾಶ ಬಂದ್ರೆ ಚೆನ್ನಾಗಿರುತ್ತೆ ಎಂದುಕೊಂಡು ಸುಮ್ಮನೆ ಕೊಡ್ತಾರ, ಏನಾದ್ರೂ ಸ್ವಲ್ಪ ಸೇವಾ ಮಾಡಿದ್ರೆ ಕೊಡ್ತಾರಪ್ಪ, ದೊಡ್ಡವರ ಹತ್ರ ಹೋಗಿ ಸೇವಾ ಮಾಡಿದ್ರೆ ಸ್ಯಾಂಕ್ಷನ್ ಮಾಡುತ್ತಾರೆ. ಭಗವಂತನ ಸೇವಾ ಏನಾದ್ರೂ ಮಾಡಬೇಕು ಅಂದುಕೊಂಡ್ರು. ನೋಡಿದ್ರಂತೆ ತಮ್ಮ ಕೈಯಲ್ಲಿ ಕಿರೀಟ ಇತ್ತು, ಅಮುಕ್ತ ಸ್ಥಾನದ ಭಗವಂತನ ದೊಡ್ಡ ಕಿರೀಟ, ಅದು ತಂದು ಕೃಷ್ಣನಿಗಿಟ್ರು. ಇಟ್ರೆ ಚಿಕ್ಕ ಕೃಷ್ಣನ ತಲೆಗೆ ಆ ಕಿರೀಟ ಸರಿಯಾಗಿ ಕೂತಿದ್ದಂತೆ, ನಮಸ್ಕಾರ ಮಾಡುತ್ತಾ ಇದ್ದಾರೆ. ದೇವರಿಗೆ ಆನಂದ ಆಯಿತಂತೆ ಕಿರೀಟ ಇಟ್ಟದ್ದಕ್ಕೆ. ಗರುಡ ವರ ಕೇಳು ಅಂತ ಹೇಳಿದರೆ ಗರುಡ ದೇವರು ಕೇಳುತ್ತಾರೆ, ನಿನ್ನ ಸೇವಾ ಮಾಡುವ ಭಾಗ್ಯ ಕೊಡಯ್ಯ, ಮುಂದೆ ಇದೆ ಸ್ವಯಂವರ ಇದೆ ಬಾ ಅಂತ ಹೇಳಿ ಕಳಿಸಿ ಬಿಡ್ತಾ ಇದ್ದಾರೆ. ಇಲ್ಲಿ ಏನ್ ಸೇವಾ ಮಾಡಿದ್ದು, ದೇವರ ಕಿರೀಟ ದೇವರಿಗೆ ಇಟ್ಟಿದ್ದು, ಅದು ಸೇವಾ ಅಂದ್ರೆ ಹೇಳುತ್ತಾರೆ. ಅಮುಕ್ತ ಸ್ಥಾನದ ದೇವರ ಕಿರೀಟ ಎಷ್ಟು ದೊಡ್ಡದು, ಈ ಕೃಷ್ಣ ಚಿಕ್ಕವ ಅಂದ್ರೆ ಶರೀರದ ಸೈಜಿನಲ್ಲಿ ದೊಡ್ಡ ಕಿರೀಟ ಕೃಷ್ಣನ ಗಿಟ್ಟ ಸರಿ ಹೋಗುತ್ತಾ? ಅನಂತಶೇನ ಆತನ ಕಿರೀಟ ತಂದು ಉಡುಪಿ ಕೃಷ್ಣನಿಗಿಟ್ರೆ ಮುಳುಗಿಯೇ ಹೋಗ್ತಾನೆ, ಆ ಕಿರೀಟ ರಿಪೇರ್ ಮಾಡಬೇಕಾಗು ಹೌದಾ? ಆ ಕಿರೀಟವೂ ದೊಡ್ಡದೇ, ಹೇಗೆ ಸರಿ ಹೋಯಿತು ಅಂದ್ರೆ ದೇವರ ಕಿರೀಟದ ರಹಸ್ಯ ಜಗತ್ತಿಗೆ ಹೇಳಿಕೊಟ್ರು ಗರುಡ ದೇವರು. ಏನ್ ಹೇಳಿಕೊಟ್ರು ಅಂದ್ರೆ ದೇವರ ಕಿರೀಟ ದೇವರೇ. ಅದಕ್ಕೆ ದಾಸರು ಹೇಳ್ತಾರೆ, ಮಕುಟಕ್ಕೆ ಮಂಗಳ ಮತ್ಸ್ಯ ಅವತಾರಗೆ. ಅಲ್ಲ, ಮಕುಟಕ್ಕೂ ಮತ್ಸ್ಯಾವತಾರಕ್ಕೂ ಸಂಬಂಧ ಏನು ಅಂದ್ರೆ ಷೋಡಶಿಕಾರರು ಬಿಡಿಸ್ತಾರೆ, ಮತ್ಸ್ಯಾತ್ಮಕ ಕಿರೀಟ, ದೇವರ ಕಿರೀಟ ಮೀನಿನ ಕಿರೀಟವಯ್ಯ. ಏನು ಮೀನು? ದೇವರ ಮತ್ಸ್ಯ ರೂಪ, ಮೀನಿನ ಭಗವದ್ ರೂಪ. ಅಂಥ ಮೀನುಗಳು ದೇವರ ರೂಪಗಳೇ ಎಲ್ಲವೂ ಸೇರಿಕೊಂಡ್ರೆ ನಿಮಗೆಲ್ಲ ಸಕ್ಕರೆ ಗೊಂಬೆ ಮೀನಿಂದು ಕೊಟ್ಟೆ, ಅವುಗಳನ್ನೆಲ್ಲ ಸೇರಿಸಿ ಕಿರೀಟ ಮಾಡಿ ಎಂದೆ ಅಂಟಿಟ್ಟು, ನೀಲ್ಲ ಜೋಡಿಸಿ ಮಾಡಿದ್ದೀರಾ, ಮೇಲ್ನೋಟಕ್ಕೆ ಕಿರೀಟ, ಕಿರೀಟ ತುಂಬಾ ಮೀನುಗಳೇ. ಅದೇ ತರ ಅದು ಸಕ್ಕರೆ ಮೀನು ನಿಮಗೆ ಕೊಟ್ಟರೆ ಇದು ಪ್ರಾಕ್ಟಿಕಲ್ ಮೀನು, ಕದಲುವಂತಹ ಮೀನು ನೋಡ್ತಾ ಇವೆ, ಅಂತ ಕದಲುತ್ತಾ ಇರುವ ಮೀನುಗಳೆಲ್ಲ ಸೇರಿಕೊಂಡು ಕಿರೀಟ. ಅವನದ್ದೇ ರೂಪ, ದೊಡ್ಡದಾದ್ರೆ ಆ ಮೀನುಗಳು ದೊಡ್ಡದಾದ್ರೆ ಕಿರೀಟ ದೊಡ್ಡದಾಗುತ್ತೆ, ಮೀನುಗಳು ಚಿಕ್ಕದಾದ್ರೆ ಕಿರೀಟ ಚಿಕ್ಕದಾಗುತ್ತೆ. ಅಂದರೆ ಭಗವಂತನ ಆಭರಣ, ಆಯುಧ, ಅಂಬರ ಎಲ್ಲ ಅವನೇ, ಇಂಡಿಪೆಂಡೆಂಟ್, ಸ್ವತಂತ್ರ ಅಂತ ತೋರಿಕೊಟ್ಟದ್ದು ಜಗತ್ತಿಗೆ. ಅದು ತೋರಿಕೊಟ್ಟ ಕೂಡಲೇ ಅದಕ್ಕೆ ಹೇಳ್ತಾರೆ, ಭಗವಂತನಿಗೆ ಯಾರು ಪ್ರಿಯರು? ಏನು ಮಾಡಿದರೆ ಭಗವಂತನ ಪ್ರೀತಿಯನ್ನು ಗಳಿಸಬಹುದು ಅಂದ್ರೆ ಕೃಷ್ಣನೇ ಹೇಳ್ತಾನೆ, ಜ್ಞಾನಿ ಪ್ರಿಯತಮ ಅಂತಾರೆ. ಎಲ್ಲರ ಮನಸ್ಸಲ್ಲಿ ನನ್ನ ಪ್ರತಿಷ್ಠೆ ಮಾಡುವವ ಜ್ಞಾನಿ, ಅಂಥವನು ನನಗೆ ಬಹಳ ಪ್ರಿಯ. ಅರೆ, ಗರುಡ ದೇವರು ಎಲ್ಲರಿಗೆ ಭಗವಂತನ ತತ್ವವನ್ನು ತೋರಿದ್ದಕ್ಕೆ ಅನುಗ್ರಹ ಮಾಡಿದರು. ಸರಿ, ಇಷ್ಟೆಲ್ಲ ಆದ ಮೇಲೆ ಮತ್ತು ಜರಾಸಂಧ ಬರ್ತಾ ಇದ್ದ ಭೀಕರವಾದ ಸೇನೆಯಿಂದ. ಇನ್ನೊಂದು ಕಡೆ ಕಾಲಯವನ ಬರುತ್ತಾ ಇದ್ದಾನೆ, ಅವನು ಕೂಡ ಎಲ್ಲ ಹೇಳಿದರು, ನೋಡು ನಿನಗೆ ಸರಿಯಾದ ಯುದ್ಧಕ್ಕೆ ಜೋಡಿ ಕೃಷ್ಣನೇ, ಅವನ್ನ ಬಡದು ಬಿಟ್ರೆ ಮುಗೀತು, ನೀನು ಇಡೀ ಪ್ರಪಂಚಕ್ಕೆ ಸಾಮ್ರಾಟ್ ಆಗಬಹುದು, ಹಾಗೆ ಹೀಗೆ ಹೇಳಿದ್ರು. ಹೇಗಿರ್ತಾನೆ ಕೃಷ್ಣ ಎಲ್ಲರನ್ನ ಕೇಳ್ತಾ ಇದ್ದಾರೆ. ಯಾರಿಗೂ ಸರಿಗೆ ನಮ್ಗೊತ್ತಿಲ್ಲ ನಮ್ಗೊತ್ತಿಲ್ಲ ಅಂದ್ರು. ನಾರದರು ಬರ್ತಾ ಇದ್ರು, ನಾರದನ ಕೇಳಿದ, ನಿಂಗೊತ್ತಾ? ಏ ನಾ ಹೇಳ್ತೀನಿ ಬಾ. ಕೃಷ್ಣನ ಕುರಿತು ಚೆನ್ನಾಗಿ ಹೇಳಿಕೊಟ್ರು. ಆ ಸಂತೋಷ ಪಟ್ಟ ನೋಡಿ. ದುಷ್ಟರಿಗೂ ಕೂಡ ದೇವರ ಪರಿಚಯ ಮಾಡಿಕೊಡೋದು ನಾರದರೇ, ಅಂಥ ಅದ್ಭುತ ವ್ಯಕ್ತಿ ನಾರದರು. ಬಂದ ಕಾಲಯವನ ಸುತ್ತು ಹಾಕಿದ್ದಾನೆ ದೇವರಿಗೆ, ಸಂದೇಶ ಕಳಿಸ್ತಾ ಇದ್ದ. ಕೃಷ್ಣ ಕಾಲ ಸರ್ಪವನ್ನ ಗಡಿಗೆಯಲ್ಲಿ ಹಾಕಿ ಆ ಕಾಲಯವನ ಹತ್ರ ಕಳಿಸಿಕೊಡ್ತಾ ಇದ್ದಾನೆ. ಅಂದ್ರೆ ನೀನು ಕಾಲ ಸರ್ಪದ ತಂಟೆಗೆ ಬರ್ತಾ ಇದ್ದೀಯ. ಅವ ನೋಡಿದ, ಅದರಲ್ಲಿ ಕಟ್ಟಿರುವೆಗಳನ್ನೆಲ್ಲ ತುಂಬಿ ಕಳಿಸಿದ. ಆ ಕಟ್ಟಿರುವೆಗಳಿಗೆ ಆ ಹಾವು ಸತ್ತೇ ಹೋಯಿತು, ಎಲ್ಲ ಸೇರಿ ಕೊಂದು ಬಿಡ್ತದನ್ನ. ಅಂದರೆ ನೀನು ಬಲಿಷ್ಠ ಅಂತ ತಿಳ್ಕೊಂಡಿದ್ದೀಯೇನೋ, ನಾವೆಲ್ಲರೂ ಸೇರಿದರೆ ನಿನ್ನ ಕೊಂದು ಬಿಡುತ್ತೇವೆ ಅಂತ ಕಳಿಸಿದ್ದು. ಅಲ್ಲ ಕೃಷ್ಣ ಯಾಕೆ ಕಳಿಸಿದ್ದ ಹೀಗೆ ಅಂದ್ರೆ, ಕಾಲಯವನನ ಅಪ್ಪ ರುದ್ರದೇವರ ಗುರು ತಪಸ್ಸು ಮಾಡಿದ್ದ, ಕೃಷ್ಣನನ್ನ ಕೊಲ್ಲಬೇಕು, ಕೃಷ್ಣ ಸಾಯಬೇಕು ಅಂತ ತಥಾಸ್ತು ಅಂತ ವರ ಕೊಟ್ಟಿದ್ರು. ಅಣ್ಣ ಕೃಷ್ಣ ಕೃಷ್ಣನ ಬದಲು ಕಪ್ಪಾದ ಕೃಷ್ಣ ಹಾವನ್ನ ಕಳಿಸಿದ್ದ. ಅದಕ್ಕೆ ಅವನು ಇರುವ ಹಾಕಿ ಕೊಂದು ಕಳಿಸಿದ್ದ. ವರ ಅಲ್ಲಿಗೆ ಮುಗಿದೋಯ್ತು. ಕೃಷ್ಣ ಮಾಡಿದ ಅಪರೂಪದ ಒಂದು ವ್ಯವಹಾರ ಅಂದ್ರೆ, ಅವನ ವರವನ್ನ ಕೃಷ್ಣನ ಸಾಯಿಸಲಿಕ್ಕಲ್ಲ, ಕೃಷ್ಣ ಸರ್ಪವನ್ನ ಅದನ್ನ ಕೃಷ್ಣ ಅಂತ ಕರೀತಾರೆ. ಅದನ್ನ ಸಾಯಿಸಿದ ಕೂಡಲೇ ಅವನ ಕೃಷ್ಣನ ಸಾಯಿಸಿದ ಫಲವನ್ನು ಬಂದ್ಬಿಡುತ್ತು, ಕೃಷ್ಣಾರ್ಪಣ ಅಂತ ಕಳಿಸಿಕೊಟ್ಟು. ಸರಿ, ಇಲ್ಲಿ ಮಥುರಾ ಪಟ್ಟಣದಲ್ಲಿ ಯಾರೂ ಇಲ್ಲ, ಕೃಷ್ಣ ಬಲರಾಮರು ಇಬ್ಬರೇ ಮಾತ್ರ ಇರೋದು. ಕೃಷ್ಣ ಹೇಳಿದ, ನಾನು ಚೂರು ಹೊರಗೆ ಹೋಗ್ತೇನೆ, ಬಲರಾಮ ನೀ ಇಲ್ಲೇ ನಿಲ್ಲು ಅಂತ ಒಬ್ಬನೇ ಮಥುರಾ ಪಟ್ಟಣದಿಂದ ಹೊರಗೆ ಬರ್ತಾ ಇದ್ದಾನೆ. ದೂರದಲ್ಲಿ ಬೇಗ 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 ಹೋಗ್ತಾ ಇದ್ದಾನೆ. ನೋಡುತ್ತಾನೆ ಕಾಲಯವನ ಯಾರದು ಅಂತ ನೋಡಿದರೆ ಆ ಲಕ್ಷಣಗಳು ನೋಡುತ್ತಾನೆ. ಚತುರ್ಭುಜ ಪೀತವಾಸ, ಒಳ್ಳೆ ಪೀತಾಂಬರಧಾರಿ ಚತುರ್ಭುಜ, ಒಳ್ಳೆ ನಗುತ್ತಾ ಇದ್ದಾನೆ. ಎಷ್ಟು ಹೇಳ್ತಾರೆ, ಆ ದುಷ್ಟನಾದಂಥ ಕಾಲಯವನ ಬಾಯಿಯಿಂದ ಬಂದದ್ದು. ಅತಿಸುಂದರ ಅಂತ, ಅತಿಸುಂದರ ಇವನೇ ಕೃಷ್ಣ ಆಗಿರಬೇಕು ಅಂತ. ಎಷ್ಟು ಕನ್ಫರ್ಮೇಶನ್ ಬರ್ತಾ ಇದೆ. ನಾರದರು ಹೇಳಿಕೊಟ್ರಂತೆ ದೇವರ ಲಕ್ಷಣಗಳು ಹೀಗಿರುತ್ತೆ ನೋಡಿ. ಇವನ್ನ ಕೊಲ್ಲಬೇಕು ಅಂತ ಹಿಂದೆ ಕೃಷ್ಣ ಓಡತಾ ಇದ್ರೆ ತಾನು ಹಿಂದೆ ಓಡಿದ. ಕೃಷ್ಣ ಓಡಿದ ಓಡಿದ, ಮುಚುಕುಂದ ಮಹಾರಾಜ ಮಲಗಿದ ಗುಹೆ ಪರ್ಯಂತ ಓಡಿದ. ಒಳಗೆ ಹೋಗಿ ಬಚ್ಚಿಟ್ಟುಕೊಂಡ, ಅದೃಶ್ಯನಾದ. ಕಾಲಯವನ ಬಂದ, ಮುಚುಕುಂದ ಮಹಾರಾಜ ಮಲಗಿದ್ರೆ ಕೃಷ್ಣನೇ ಮಲಗಿದ್ದಾನೆ. ಸಾಧುವಿನಂತೆ ಇಷ್ಟು ಕಾಲ ಓಡಿಸಿಕೊಂಡು ಬಂದು ಏನು ಗೊತ್ತಿಲ್ಲದವನೊಂದು ಮಲಗಿದ್ದಾನೆ ಅಂತ ಕಾಲಿಂದ ಒದ್ದ. ಒತ್ತು ಕೂಡಲೇ ಎದ್ರು ಮುಚುಕುಂದ ಮಹಾರಾಜರು, ಕಣ್ಣು ಒರೆಸಿಕೊಂಡು ಯಾರು ಒದ್ದದ್ದು ಅಂತ ಸಿಟ್ಟಿನಿಂದ ನೋಡಿದ ಕೂಡಲೇ ಸುಟ್ಟು ಬಿದ್ದ. ನೋಡ್ತಾರೆ ಯಾರೀ ಪ್ರಾಣಿ, ನನ್ನ ಪಾಡಿ ನಾ ಮಲ್ಕೊಂಡಿದ್ರೆ ನನ್ನ ಬಂದು ಒದ್ದನಲ್ಲ ಅಂತ. ಅಪ್ಪ ನಿದ್ದೆ ಹೋಯಿತು, ಎಷ್ಟು ಕಾಲ ಆಯಿತು, ಎಷ್ಟು ಕಾಲ ದೀರ್ಘ ನಿದ್ರ ಮಲ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಲಕ್ಕೆ ಎದುರಿಗೆ ಬರ್ತಾ ಇದ್ದಾರೆ ವ್ಯಕ್ತಿ. ಆ ವ್ಯಕ್ತಿಯನ್ನು ನೋಡುತ್ತಾರೆ, ಅವರಿಗೆ ಪರಿಚಯ. ನಾಲ್ಕು ಕೈಗಳಿವೆ, ಶಂಖ ಚಕ್ರ ಗದಾ ಪದ್ಮ ಧಾರಣೆ ಮಾಡಿದ್ದಾನೆ. ನೋಡ್ತಾ ಇದ್ದಾರೆ ಅತ್ಯಂತ ಸುಂದರ ವನಮಾರಿ ಲಕ್ಷಣಗಳೆಲ್ಲ ನೋಡ್ತಾ ಇದ್ದಾರೆ. ಯಾರಯ್ಯ ನೀನು, ಯಾವ ದೇವತೆ ಅಂತ ಕೇಳುತ್ತಾ ಇರುವಾಗ ಶ್ರೀಹರಿ ಹೇಳಿದ, ಎಷ್ಟು ಚೆನ್ನಾಗಿ ಹೇಳ್ತಾನೆ, ನಾನು ಯಾರಂತ ಹೇಳಿ ನಿನಗೆ, ನನ್ನದೇ ಅವತಾರಗಳು ಅಸಂಖ್ಯವಾಗಿದೆ, ಅದರಲ್ಲಿ ಯಾವುದು ನಿನಗೆ ಹೇಳಿ, ಸದ್ಯಕ್ಕೆ ನಾನು ಶ್ರೀಹರಿ ಇಲ್ಲಿ ಕೃಷ್ಣ ಅಂತ ಬಂದಿದ್ದೇನೆ ಅಂತ ತನ್ನ ಪರಿಚಯ ಮಾಡಿಕೊಟ್ಟಾಗ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ. ಅಲ್ಲಿ ಕೇಳುತ್ತಾನೆ ಆ ಹೊಸ ವ್ಯಕ್ತಿ, ಆ ತೇಜಸ್ಸು ಕೃಷ್ಣನ ಕಾಂತಿ ಎಷ್ಟು ಬರ್ತಾ ಇದೆ ಅಂದ್ರೆ, ಮುಚುಕುಂದ ಮಹಾರಾಜ ಹೇಳ್ತಾ ಇದ್ದಾನೆ, ನಿನ್ನ ಕಾಂತಿ ನನ್ನ ಕಣ್ಣನ್ನು ಕುಕ್ಕುತ್ತಾ ಇದೆ, ನಿನ್ನ ಸರಿಗೆ ನೋಡ್ಲಿಕ್ಕಾಗ್ತಾ ಇಲ್ಲ, ಚೂರು ಕಾಂತಿ ಕಡಿಮೆ ಮಾಡ್ತೀಯ ಅಂತ. ಅಂತಹ ಕಾಂತಿ ಕೃಷ್ಣ, ಅಂತಹ ಕೃಷ್ಣನ ನೋಡಿ ದೇವರ ಪರಿಚಯ ಮಾಡಿಕೊಟ್ಟ ಕೊಳ್ಳೇ ನಮಸ್ಕಾರ ಮಾಡುತ್ತಾನೆ. ಹೇಳುತ್ತಾನೆ, ಮೊದಲು ಕೇಳುತ್ತಾನೆ ಆ ಕಾಂತಿ ಚೂರು, ಅದರಲ್ಲೇ ಆ ಕಾಲು ಕಡೆಗೆ ನೋಡ್ತಾನೆ, ಸುಂದರವಾದ ಪಾದ, ನೀನ್ ಹೇಗಯ್ಯ ಈ ಕಾಡಲ್ಲಿ ತಿರುಗ್ತಾ ಇದ್ದೀಯಾ ಅಂತ ಕೇಳುತ್ತಾನೆ ಕೃಷ್ಣನನ್ನ. ಯಾಕೆ ಚಪ್ಪಲಿ ಇಲ್ಲ, ಏನೂ ಇಲ್ಲ, ಈ ಕಾಲು ನೋಡಿದರೆ ಬಹಳ ಸುನ್ನಿತ ಸುಂದರ, ಮುಟ್ಟಿದರೆ ಕಂದಿ ಹೋಗ್ತಾ ಇದೆ, ಕೆಂಪಾಗುತ್ತೆ ಅಂತ ಕಾಲಿಂದ ಈ ಕಾಡಲ್ಲಿ ಮುಳ್ಳುಗಳಲ್ಲಿ ಹೇಗೆ ತಿರುಗ್ತಾ ಇದ್ದೀಯಾ ಅಂತ ಕೇಳುತ್ತಾನೆ. ಅವಾಗ ನಗತ ಸ್ವಾಮಿ ತನ್ನ ಪರಿಚಯ ಮಾಡಿಕೊಟ್ಟುಕೊಳ್ಳೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ. ಸ್ವಾಮಿ ಉದ್ಧಾರ ಮಾಡಲಿಕ್ಕೆ ಬಂದೀಯ. ಮುಚುಕುಂದ ಮಹಾರಾಜನ ಪರಿಚಯ ಏನದು ಅಂದರೆ, ದೇವತೆಗಳು ದೈತ್ಯರಿಂದ ಯುದ್ಧ ಮಾಡಲಿಕ್ಕೆ ಆಹ್ವಾನ ಕೊಟ್ಟಾಗ ದೇವತೆಗಳ ವತಿಯಿಂದ ದೈತ್ಯರಿಂದ ಯುದ್ಧ ಮಾಡ್ತಾ ಇದ್ದ ಮಹಾರಾಜ. ಅಂಥ ಮಹಾರಾಜ ಯುದ್ಧ ಮಾಡುತ್ತಾ ಮಾಡುತ್ತಾ ಆತನ ರಾಜ್ಯ ಹೋಯಿತು, ಯುಗವೇ ಕಳೆದು ಹೋಯಿತು. ಆದರೂ ಅಲ್ಲಿ ಹೇಳುತ್ತಾರೆ, ದೇವತೆಗಳಿಗಾಗಿ ಆ ಕಾರ್ಯವನ್ನು ಮಾಡುವಾಗ ನಾವು ಯಾರಿಗಾದರೂ ಹೆಲ್ಪ್ ಮಾಡಲಿಕ್ಕೆ ಹೋದ್ರೆ ಒಂದು ಗಂಟೆ ಆಗಿರಲ್ಲ, ಫೋನ್ ಇರಲ್ಲ ನಮ್ಮ ಹತ್ರ, ಒಂದು ವೇಳೆ ಮರ್ತು ಹೋಗಿದ್ರೆ ನಿಮ್ ಫೋನ್ ಕೊಡ್ತೀರಾ, ನಮ್ಮ ಮನೆ ಸ್ವಲ್ಪ ಫೋನ್ ಮಾಡ್ತೀವಿ, ನಮ್ಮವ್ರು ಹೇಗಿದ್ದಾರೋ ಏನೋ ಊಟ ಮಾಡಿದ್ರೆ ನಮ್ಮ ನಾವು ಊಟಕ್ಕೆ ಬರಲ್ಲ ಅಂತ ಹೇಳಿಬಿಡಿ, ಇಷ್ಟು ಟೆನ್ಷನ್ ಇರುತ್ತೆ. ಹೌದಾ? ಆ ರಾಜ ತನ್ನ ಹೆಂಡತಿ ಮಕ್ಕಳನ್ನ ಎಲ್ಲಾ ಮರೆತು ಹೋದ. ಮರೆತು ಹೋದದ್ದು ಮಾತ್ರ ಅಲ್ಲ, ಅವರು ಇದ್ದಾರಾ ಇಲ್ಲ ಅಂಬುದು ಮರೆತು ಹೋದ. ಕೇವಲ ಏನು ಕರ್ತವ್ಯ ಪ್ರಜ್ಞ, ದೇವತೆಗಳಿಗಾಗಿ ಮಾಡುತ್ತಾ ಇದ್ದೇನೆ ಯುದ್ಧ ಹರಿಪೂಜಾ ಅಂತ ಮಾಡುತ್ತಾ ಇದ್ದಾನೆ. ಅಂಥಾದರಲ್ಲಿ ಕೊನೆಗೆ ಯುದ್ಧ ಮುಗಿಸಿ ಬಂದ ಮೇಲೆ ದೇವತೆಗಳು ಹೇಳುತ್ತಾರೆ, ಬಹಳ ಸಂತೋಷ ಆಯಿತು ರಾಜ, ನಿನಗೆ ಗೊತ್ತಾ ಏನು, ನಿನ್ನ ಹೆಂಡತಿ ಮಕ್ಕಳು ಮಂತ್ರಿಗಳು ರಾಜ್ಯ ಎಲ್ಲ ಸತ್ತು ಹೋಗಿದ್ದಾರಯ್ಯ, ಅವರು ಇದ್ದಾರಾ ಇಲ್ಲ ಎಂಬ ಎಚ್ಚರವಿಲ್ಲದೇನೆ ನಮಗಾಗಿ ಯುದ್ಧ ಮಾಡಿದ್ದೀಯ, ಎಲ್ಲ ಕಳಕೊಂಡು ಯುದ್ಧ ಮಾಡಿದ್ದೀಯ, ಕಳಕೊಂಡು ಹೋಗಿದ್ದಾರೆಂಬುದು ಕೂಡ ನೋಡದೆ ಮಾಡಿದ್ದೀಯ, ಅಷ್ಟು ದೀಕ್ಷೆಯಿಂದ ಮಾಡಿದ್ದೀಯ, ಏನು ಬೇಕು ಕೇಳು. ಹೃದಯ ಕೈವಲ್ಯಂ, ಮೋಕ್ಷ ಒಂದು ಬಿಟ್ಟು ಕೇಳು, ಯಾಕೆ ಮೋಕ್ಷ ಶ್ರೀಹರಿ ಕೊಡ್ತಾನೆ, ನಾವು ಕೊಡ್ಲಿಕ್ಕಾಗಲ್ಲ, ಅದು ಬಿಟ್ಟು ಏನು ಬೇಕಾದರೂ ಕೇಳು. ಏನ್ ಕೇಳಬೇಕು ಅಂದರೆ ಆ ರಾಜನ ನಿಸ್ಪೃಹ ವ್ಯಕ್ತಿತ್ವ ಹೇಳ್ತಾ ಇದ್ದಾರೆ, ಅದು ಕೊಡಿ ಇದು ಕೊಡಿ, ಸಂತವರ್ಣ ಬದುಕಿಸ್ಕೊಡಿ, ಮತ್ತ ರಾಜ್ಯ ಕಟ್ಟಿಕೊಡಿ, ಮನೆ ಕಟ್ಟಿಕೊಡಿ, ಏನೂ ಇಲ್ಲ ಸ್ವಾಮಿ, ನಾನು ಏನೋ ಬೇಡಿ ನಿಮಗಾಗಿ ಯುದ್ಧ ಮಾಡಲಿಲ್ಲ, ಅವರು ಇರ್ತಾರಾ ಹೋಗ್ತಾರಾ ನೋಡ್ಲಿಲ್ಲ, ಶ್ರೀಹರಿ ಪೂಜಾ ಅಂತ ಮಾಡಿದ್ದೇನೆ, ಏನು ಫಲ ಬೇಕು, ಇಷ್ಟೇ ನನಗೆ ಬೇಕು, ನನಗೇನು ಸದ್ಯಕ್ಕೆ ಬೇಕಾಗಿಲ್ಲ, ಸುಸ್ತಾಗಿದೆ, ಒಳ್ಳೆ ನಿದ್ದೆ ಬರುವಂತೆ ಮಾಡಿ, ಇಷ್ಟು ಕೇಳಿದ್ರು ಅಂದ್ರೆ ಶ್ರಮ ಪರಿಹಾರ ಆಗಲಿ ಅಂತ ಕೇಳಿಕೊಂಡ್ರು. ಅದು ಧರ್ಮ ಅಂತೆ, ದೇಹದ ಶ್ರಮ ಪರಿಹಾರ ಮಾಡಿ ಅಂತ ಕೇಳಿದ್ರು ಧರ್ಮ. ಅದಕ್ಕೆ ಒಳ್ಳೆ ನಿದ್ದೆ ಕೊಡಿ, ಯಾರಾದರೂ ಎಬ್ಬಿಸಿದ್ರೆ ಸುಟ್ಟು ಹೋಗ್ಬೇಕು ಅವರನ್ನು ಕಣ್ಣಿಗೆ ಬಿದ್ದರೆ, ಅಷ್ಟು ನಿದ್ದೆ ಬರ್ತಾ ಇದೆ ಅವರಿಗೆ, ನಮಗೂ ಅನಿಸ್ತಾ ಇರುತ್ತೆ ಬಹಳ ನಿದ್ದೆ ಬಂದಾಗ ಯಾರನ್ನು ಎಬ್ಬಿಸಿದ್ರೆ ಹುಡುಗರು ಅನ್ಕೊಂತ ಇರ್ತಾರೆ, ನಮ್ಮನ್ನ ಎಬ್ಬಿಸಲೇಬಾರದು, ಸ್ಕೂಲಿಗೆ ಕಳಿಸಲೇಬಾರದು, ಕಳಿಸಿದ್ರೆ ಸುಟ್ಟೇ ಹೋಗ್ಬೇಕು ಎಲ್ಲ ಅಂದ್ಕೊಂಡು ಮಲ್ಕೊಂತಾರೆ, ಬಡದ ಎಬ್ಬಿಸಿ ಕಳಿಸ್ತಾರೆ. ಆತರ ಸ್ವಾಮಿ ಎಬ್ಬಿಸಿದಾರಣ್ಣ, ಇಂಥ ವ್ಯಕ್ತಿ ಮನಗೆ ಎದ್ದು ಸ್ವಾಮಿಯನ್ನು ಕುರಿತು ಹೇಳ್ತಾ ಇದ್ದಾರೆ, ಸ್ವಾಮಿ ಇಷ್ಟು ಕಾಲ ದೇವತೆಗಳು ನನ್ನ ಯುದ್ಧಕ್ಕೆ ಕರೆದು ಕರೆಯೋ ಪರ್ಯಂತ ರಾಜ ರಾಜ ಅಂತ ಮದದಿಂದ ತಿರುಗಿದೆ, ಏನು ಆ ಭಟರು ಅದು ಇದು ಏನು ನನಗೆ ಸಮಾನ ಇಲ್ಲ ಅಂತ, ಈ ಶರೀರದ ಮೇಲೆ ವ್ಯಾಮೋಹದಿಂದ ಏನು ನನ್ನ ಶರೀರ ನೋಡಿ ನಾನೇ ಸಂತೋಷ ಪಡುತ್ತಾ ತಿರುಗಿದೆ, ನಿನ್ನ ನೆನೆಯಲಿಲ್ಲ ಹರಿಯೇ, ಆದರೆ ನೀನಾಗಿ ಹೇಳುತ್ತಾರೆ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಸಾಮ್ರಾಟರೆಲ್ಲ ನಿನ್ನ ಚಿಂತನೆ ಮಾಡಲಿಕ್ಕಾಗಿ ಎಲ್ಲ ಬಿಟ್ಟು ಅಡವಿಯನ್ನು ಹೊಕ್ಕುತ್ತಾರಯ್ಯ, ನಾನು ಬಿಟ್ಟಿಲ್ಲ, ನೀನಾಗಿ ಬಿಡಿಸಿಬಿಟ್ಟಿದ್ದೀಯ ಅಂದರೆ ಯುದ್ಧಕ್ಕಾಗಿ ಎಲ್ಲರನ್ನ ಬಿಡಿಸಿದೀಯ, ನಿನ್ನ ಅನುಗ್ರಹ ಅಂತ ನಾನು ತಿಳಿದಿದ್ದೇನೆ ಹರಿಯೇ ಎಂದಾಗ ನದೇವ ತೋಷಣಂ ವೃಥ, ಹರಿಭಕ್ತರನ್ನ ಸಂತೋಷಗೊಳಿಸಿದ್ದು ವೃಥ ಆಗಲ್ಲ ಎಂಬುದನ್ನು ತೋರಿಕೊಡುತ್ತಾ ಶ್ರೀಹರಿ ದರ್ಶನ ಕೊಡತಾ ಇದ್ದಾರೆ, ಎಷ್ಟು ಅನುಗ್ರಹ ಮಾಡುತ್ತಾ ಇದ್ದಾನೆ ಅಂದರೆ, ಹೇ ರಾಜರ್ಷೆ ನಿನ್ನ ಪೂರ್ಣ ದೇವತೆಗಳ ಸೇವಾ ಅದರ ಮೂಲಕ ನನ್ನ ಸೇವಾ ಸಾರ್ಥಕ ಆಗಿದೆ, ಮುಂದೆ ತಪಸ್ಸನ್ನ ಮಾಡು, ಮಾಡಿ ಶರೀರ ತ್ಯಾಗ ಮಾಡು, ನನ್ನ ಸನ್ನಿಧಾನಕ್ಕೆ ಸೇರು. ಅಲ್ಲ, ಇಲ್ಲಿಂದ ಹೊರಟ ಮೇಲೆ ಮತ್ತೂ ನಿನ್ನ ಮೇಲೆ ಮನಸ್ಸಿರುತ್ತಾ ಭಕ್ತಿ ಇರುತ್ತಾ ಅಂದ್ರೆ ಭಕ್ತಿ ಅನಪಾಯಿನಿ, ನಿನಗೆ ಎಂದು ಅಚ್ಚಳಿಯದ ಭಕ್ತಿ ಸದಾ ಇರಲಿ ಅಂತ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಂಥ ಆಶೀರ್ವಾದವನ್ನು ಪಡೆದು ಭಗವಂತನ ಅನುಗ್ರಹವನ್ನು ಪಡೆದು ಹೊರಗೆ ಬರ್ತಾ ಇದ್ದಾರೆ. ಅದಾ ದ್ವಾಪರ ಯುಗ, ಎಲ್ಲರೂ ಕ್ರಿಸ್ತನ ಸೈಜ್ ಆಲ್ಮೋಸ್ಟ್ ಈಕ್ವಲ್ ಸೈಜ್ ಇದ್ದಾರೆ. ಅಂಥ ಮನುಷ್ಯರನ್ನು ನೋಡಿ ಅವರೆಷ್ಟು ಬಂದರು ಅಂದ್ರೆ ಆ ಮುಚುಕುಂದ ಮಹಾರಾಜನ ಏನು ಆ ಕಾಲಿನ ಗಂಟಿನ ಹತ್ರ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ಅಷ್ಟತ್ರ ಇವರಿದ್ದಾರೆ, ಇವರೆಲ್ಲ ಇಷ್ಟಿಟ್ಟಿದ್ದಾರೆ ಇಲ್ಲಿ ಕೊಡ್ತಾರ. ಅವರನ್ನು ನೋಡಿ ಛೇ 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 ಕಲಿಯುಗ ಬರ್ತಾ ಇದೆ ಅಂತ ತಿಳ್ಕೊಂಡು ಹೊರಟು ಹೋದರು. ಗಂಧಮಾದನ ಪರ್ವತಕ್ಕೆ ಅಂದ್ರೆ ನರನಾರಾಯಣಾಶ್ರಮಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನ ಮಾಡುತ್ತಾ ಸಿದ್ಧಿಯನ್ನು ಪಡೆದರು, ಭಗವಂತನ ಅನುಗ್ರಹ ಪಡೆದರು ಅಂತ ಹೇಳ್ತಾರೆ. ಸರಿ, ಇಷ್ಟೆಲ್ಲ ಮುಚುಕುಂದ ಮಹಾರಾಜನ ಅನುಗ್ರಹ ಮಾಡಿ ಕಾಳೆಯವರನ್ನ ಸಂಹಾರ ಆಯಿತಲ್ಲ, ಅವರ ಎಲ್ಲ ಸಂಪತ್ತನ್ನ ತರ್ತಾ ಇದ್ದಾನೆ ಕಷ್ಟ. ಅಷ್ಟರೊಳಗೆ ಜರಾಸಂಧ ಅಟ್ಟಿಸಿಕೊಂಡು ಬಂದ, ಎಲ್ಲರನ್ನ ಕೃಷ್ಣ ಬಲರಾಮರಿಬ್ಬರನ್ನು ಕೂಡ ಸುತ್ತು ಹಾಕಿದ. ಇಬ್ಬರೇ ಇದ್ದಾರೆ, ಏ ಬಲರಾಮ ಕೃಷ್ಣ ಸಿಕ್ ಹಾಕೊಂಡಿದ್ದೀರಿ, ಇವಾಗೇನು ಮಾಡುತ್ತೀರಾ? ಅವಾಗೆ ಕೃಷ್ಣರಾಮರು ನೋಡುತ್ತಾರೆ, ಒಬ್ಬರಿಗೊಬ್ಬರು ಕಣ್ಣು ಸನ್ನೆ ಮಾಡಿಕೊಂಡು ಓಡ್ಲಿಕ್ಕೆ ಶುರು ಮಾಡುತ್ತಾರೆ. ಅವಾಗ ಜರಾಸಂಧ ನೋಡ್ತಾ ನಗ್ತಾ ಇದ್ದಾನೆ, ನನ್ನ ಏಟಿಗೆ ಓಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಆ ಕೃಷ್ಣನ ಹಿಂದೆ ಓಡತಾ ಇದ್ದಾನೆ. ಕೃಷ್ಣ ಬಲರಾಮನು ಎಷ್ಟು ವೇಗ ಓಡತಾ ಇದ್ದಾರೆ ಅಂದ್ರೆ, ಇವರ ವೇಗಕ್ಕೆ ಆ ಸೈನ್ಯ ವೇಗದಿಂದ ಓಡಿ ಓಡಿ ಅರ್ಧ ಸೈನ್ಯ ಖರ್ಚಾಯಿತು, ಅರ್ಧ ಸೈನ್ಯ ಓಡಿ ಓಡಿ ಸತ್ತೋಯ್ತು. ಇಂಡಿಯಾಕ್ಕೆ ಬಂದ್ರೆ ಬ್ರಿಟಿಷ್ ಸೈನ್ಯ ಅರ್ಧ ಸತ್ತೋಯ್ತಂತೆ, ಈ ಟೆಂಪರೇಚರ್ಗೆ ಸತ್ತೋಯ್ತಂತೆ. ಅವರೆಲ್ಲ ಆ ನಡೀತಾ ನಡೀತಾ ಸ್ನಾನ ಮಾಡುತ್ತಾ ನಡೀತಾ ಇದ್ದರಂತೆ ಈ ಬಿಸಿಲಿಗೆ. ಅವರೆಲ್ಲ ಥಂಡಿ ದೇಶದವರು, ಇಲ್ಲಿ ಬಂದ ಬಿಸಿಲಿಗೆ ತಡೆಯಲಾರದೆ ಸತ್ತೋದ್ರಂತೆ ಬಹಳ ಜನ. ನಮ್ಮವರೇ ಸಾಯ್ತಾ ಇರ್ತಾರೆ, ನಾವು ಸಾಯುವುದನ್ನ ಆಶ್ಚರ್ಯ. ಎಲ್ಲರೂ ಅರ್ಧ ಸೈನ್ಯ ಸತ್ತೋಯಿತು. ಇನ್ನ ಗೋಮಂತ ಪರ್ವತಕ್ಕೆ ಹೋಗ್ತಾ ಇದ್ದಾರೆ ಕೃಷ್ಣರಾಮರು. ಗೋಮಂತ ಪರ್ವತಕ್ಕೆ ಹೋಗಿ ಅಲ್ಲಿ ಎಲ್ಲರೂ ಸುತ್ತಮುತ್ತಾ ಇದ್ದಾರೆ. ಇವರು ಮೇಲೆ ಪ್ರವರ್ಷಣಗಿರಿಗೆ ಹೋದರೆ ಅಲ್ಲಿ ಕೃಷ್ಣರಾಮರನ್ನ ಹುಡುಕ್ತಾರೆ, ಯಾರಿಗೂ ಕಾಣಿಸ್ತಾ ಇಲ್ಲ. ಸರಿ, ಇವರ ಸುಟ್ರೆ ಒಳ್ಳೆಯದು ಅಂತ ಹೇಳಿ ಇಡೀ ಪರ್ವತಕ್ಕೆ ಪೆಟ್ರೋಲ್ ಹಾಕಿ ಬಿಡ್ತಾ ಇದ್ದಾರೆ. ಎಲ್ಲ ಕಟ್ಟಿಗಳು ಹಾಕಿ ಸುಟ್ಟು ಪರ್ವತ ಉರಿತಾ ಇದ್ರೆ ಕೃಷ್ಣ ಸುಟ್ಟ ಅಂದುಕೊಂಡು ಹೊರಡ್ತಾ ಇದ್ದಾರೆ. ಕೃಷ್ಣ ರಾಮನು ಮೇಲಿಂದ ಹಾರಿ ಮತ್ತು ತಮ್ಮ ರಾಜ್ಯಕ್ಕೆ ದ್ವಾರಾವತಿಗೆ ಸೇರಿಕೊಂಡ್ಬಿಟ್ರು. ಯಾಕೆ ಹೀಗ್ ಮಾಡಿದ ಅಂದ್ರೆ, ದೈತ್ಯರಿಗೆ ವ್ಯಾಮೋಹ ಕೊಟ್ಟದ್ದೊಂದು, ಎರಡನೆಯದೇನು ಅಂತ ಹೇಳಿದರೆ ಆ ಸೈನ್ಯವನ್ನ ತಮ್ಮ ಬಲ ಪರಾಕ್ರಮ ತೋರದೇನೆ ಪೂರ್ಣ ನಾಶ ಮಾಡಿದ್ದೊಂದು. ಇನ್ನೊಂದೇನು, ಅಲ್ಲಿ ಬಾಲ್ಹೀಕರ ಅದರು ಬಂದರಂತೆ ಬಲವಂತಕ್ಕಾಗಿ, ಅವರನ್ನ ರಕ್ಷಣೆ ಮಾಡಲಿಕ್ಕೆ ಯುದ್ಧ ಮಾಡದೆ ಕಳಿಸಿಕೊಟ್ಟ ಭಗವಂತ. ಆ ರೀತಿಯಾಗಿ ಆ ಜರಾಸಂಧನ ಕೊನೆ 18ನೇ ಯುದ್ಧ ಆಯಿತು. 18 ಸಲ ಬಂದಿದ್ದ. ನಾವು ಭಾರತ ಯುದ್ಧ ಅಂದ್ರೆ 11 ಅಕ್ಷೋಹಿಣಿ ಇವರದ್ದು, 7 ಅಕ್ಷೋಹಿಣಿ ಅವರದ್ದು, ಅಪ್ಪಪ್ಪ ಅಂತ ವರ್ಣನೆ ಆಗುತ್ತೆ ನಮಗೆ. ಅಲ್ಲಿ ನೋಡಿ ಜರಾಸಂಧ ಪ್ರತಿಯೊಂದು ಸಲ 20-25 ಅಕ್ಷೋಹಿಣಿ ಕರ್ಕೊಂಡು ಬಂದು ಎಲ್ಲರೂ ಸತ್ತ ಮೇಲೆ ಒಬ್ಬನೇ ಹೋಗ್ತಾ ಇದ್ದ. ಅವರೆಲ್ಲರನ್ನ ಬಲರಾಮ ಕೃಷ್ಣರು ಇಬ್ಬರೇ ಕೊಂದು ಹಾಕ್ತಾ ಇದ್ರು. ಅಂಥ ಅದ್ಭುತವಾದ ಪರಾಕ್ರಮ ಭಗವಂತ ತೋರಿದ. ಇಷ್ಟೆಲ್ಲ ಆದ ಮೇಲೆ ಸಾಕಿನ ಯುದ್ಧ ಪ್ರಕರಣ ಅಂತ ಸ್ವಯಂವರ ಪ್ರಕರಣ ತರ್ತಾ ಇದ್ದಾರೆ. ರುಕ್ಮಿಣಿ ಸ್ವಯಂವರ ಪ್ರಕಟ ಮಾಡಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಕೃಷ್ಣ ಬರಬೇಕು. ಎಲ್ಲರೂ ಅಂದುಕೊಂಡ್ರಂತೆ, ಈ ಕೃಷ್ಣ ಬರಬಾರದು, ಬರ್ತಾನೆ, ಅವನು ಬರದಂಗೆ ಬಿಡಲ್ಲ, ಬಂದ್ರೆ ಕೂಡುತ್ತಾನೆ, ಕೂಡ್ಲಿಕ್ಕೆ ಜಾಗ ಇರಬಾರದು, ಎಲ್ಲರೂ ಸೀಟ್ ಆಕ್ಯುಪೈ ಮಾಡ್ಕೊಂಡು ಬಿಡೋಣ. ಶಿಶುಪಾಲ ಜರಾಸಂಧ ಎಲ್ಲರೂ ಅಂದುಕೊಂಡ್ರಂತೆ, ಈ ಕೃಷ್ಣ ಬರ್ತಾ ಇದ್ದಾನೆ. ಗೊತ್ತಾಯಿತು ಜರಾಸಂಧನಿಗೆ, ಅವನು ಸುಟ್ಟಿಲ್ಲ, ಕೃಷ್ಣ ಬದುಕಿದ್ದಾನೆ ಎಂದು ಗೊತ್ತಾಯಿತು. ಮತ್ತ ಸಿಟ್ಟಾಯಿತು ಅವನಿಗೆ, ಅಟ್ಲ ಕೃಷ್ಣನೇ ಮುಗಿಸಿಬಿಡ್ತಾನ ಅವನನ್ನ. ಅಷ್ಟರೊಳಕ್ಕೆ ಈ ಸ್ವಯಂವರ ಬರ್ತಾ ಇದೆ, ಎಲ್ಲರೂ ಅಂದುಕೊಂಡ್ರು, ಎಲ್ಲರೂ ಒಡಂಗ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಕೃಷ್ಣ ಬಂದ, ಕೂಡ್ಲಿಕ್ಕೆ ಒಂದು ಸೀಟು ಇಲ್ಲ, ಅವಮಾನ. ರಾಜನಿಗೆ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ನೀ ಹೇಳಬಾರದು ಅವರಿಗೆ ಸೀಟ್ ಕೊಡಬಾರದು ಎಲ್ಲ ಹೇಳಿಬಿಟ್ಟು ಭೀಷ್ಮ ರಾಜನಿಗೆ. ಆತ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟಿದೆ, ಎಲ್ಲಾದ್ರೂ ಉಂಟರು, ಏನ್ ಮಾಡ್ತಾರೆ ಏನು ಅಂತ ಪಾಪ ಹೆದರ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಕೃಷ್ಣ ನೋಡಿದ, ಮೇಲಿಂದ ಇಂದ್ರದೇವರು ದೂತನನ್ನ ಕಳಿಸ್ಕೊಡ್ತಾ ಇದ್ದಾರೆ, ದೇವದೂತನನ್ನ ಬಂದು ಓದ್ತಾ ಇದ್ದಾರೆ. ನೀವೆಲ್ಲ ಸೇರಿ ಕೃಷ್ಣನಿಗೆ ನಿಮ್ಮ ಮಧ್ಯೆ ದೊಡ್ಡ ಸಿಂಹಾಸನ ಹಾಕಿ ಕೂಡಿಸಿ ಅಭಿಷೇಕ ಮಾಡದಿದ್ದರೆ ವಜ್ರಾಯುಧದಿಂದ ಪುಡಿ ಪುಡಿ ಮಾಡಿಬಿಡ್ತೇನೆ ಅಂತ ಮೇಲಿಂದ ತಾಕಿದ್ದು ಬಂತು. ಎಲ್ಲರೂ ಎದ್ದು ಸೀಟೇ ಕೊಡಬಾರದಂದುಕೊಂಡವರು ದೊಡ್ಡ ಸೀಟು, ತಮಗಿಂತ ದೊಡ್ಡ ಸೀಟು ಹಾಕಿ ಕೃಷ್ಣನಿಗೆ ಅಭಿಷೇಕ ಮಾಡಿ ಇದೇನು ಕರ್ಮ ಅಂತ ಎಲ್ಲರೂ ಅಂದುಕೊಳ್ತಾ ಇದ್ದಾರೆ. ನಾವು ಯಾವುದು ಬೇಡ ಅಂದುಕೊಳ್ತೀವೋ ಅದೇ ಆಗ್ತಾ ಇದೆ. ಸರಿ, ಸ್ವಯಂವರ ಶುರು ಆಯಿತು. ಇನ್ನು ರುಕ್ಮಿಣಿಯಲ್ಲಿ ಹೋಗ್ತಾಳೆ, ಕೃಷ್ಣನತ್ತಿಗೆ ಹೋಗ್ತಾಳೆ, ಎಲ್ಲರೂ ಬೆಪ್ಪಮಾರಿ ಹಾಕೊಂಡು ನೋಡ್ತಾ ಇದ್ದಾಳೆ. ಅಷ್ಟೊಳಕ್ಕೆ ಜರಾಸಂಧ ಅಂದ, ಹೀಗೆ ಕೂಡ ಬಂದು ಹೇಗೂ ಸಾಯೋದು ಸಾಯ್ತೀವಿ, ಯುದ್ಧ ಮಾಡು ಸಾಯಬಹುದಲ್ಲ ಅಂತ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅವಾಗೆ ಕೃಷ್ಣ ಗರುಡ ದೇವರನ್ನು ಕರ್ಕೊಂಡು ಹೋಗಿದ್ದ. ಹೇಳ್ತಾನೆ ಗರುಡ ದೇವರಿಗೆ, ಗರುಡ ಚೂರು ಪಕ್ಷಗಳಿಂದ ಬೀಸು ಸಾಕು, ಹೆಚ್ಚು ಬೇಡ. ಗರುಡ ದೇವರು ಪಾಪ, ಅಯ್ಯೋ ನನ್ನ ಶಕ್ತಿ ತೋರಲಿಕ್ಕೆ ಆ ದೇವರು ಬಿಡ್ತಾನೆ ಇಲ್ಲ, ಏನು ಮಾಡಲಿ, ಚೂರು ಹೀಗಂದ್ರಷ್ಟೇ. ಎಲ್ಲರೂ ಸೈನ್ಯಗಳ ಸಮೇತ ಯೋಜನೆಗಳ ದೂರ ಬೀಳುತ್ತಾ ಇದ್ದಾರೆ ಎಲ್ಲರೂ ಕೂಡ. ಅವಾಗೆ ಭೀಷ್ಮಕ ರಾಜ ಹೇಳುತ್ತಾನೆ, ಕೃಷ್ಣ ಈಗ ಬೇಡ, ತುಂಬಾ ಗಡಿಬಿಡಿ ಆಗ್ತಾ ಇದೆ. ಆದ ಕಾರಣ ಏನು, ಮುಂದೆ ಮುಂದೆ ಮತ್ತು ಸ್ವಯಂವರ ಮಾಡ್ತೀವಿ, ಯಾವಾಗಾದ್ರೂ ಮಾಡಿಕೋ, ಆ ವಸ್ತು ನಂದೆ, ಆದ ಕಾರಣ ಏನು ಚಿಂತೆ ಇಲ್ಲ ಅಂತ ಕೃಷ್ಣ ಹೊರಟು ಹೋದ. ನಂತರ ಮತ್ತು ಕುತಂತ್ರ ಮಾಡ್ತಾ ಇದ್ದಾರೆ. ಏನದು ಸ್ವಯಂವರ ಅಂದ್ರೆ ತಾನೇ ಕೃಷ್ಣ ಬರೋದು, ಮದುವೆ ನಿಶ್ಚಯವೇ ಮಾಡಿಬಿಡೋಣ, ಯಾರು ಸರಿ ಶಿಶುಪಾಲನ ಜೊತೆಗೆ ಮದುವೆ ನಿಶ್ಚಯವೇ ಮಾಡಿಬಿಡೋಣ. ನಿಶ್ಚಯ ಮಾಡಿಬಿಟ್ಟು ವೆಡ್ಡಿಂಗ್ ಕಾರ್ಡ್ ಕೂಡ ಕಳಿಸೋದು ಬೇಡ, ಯಾರಿಗೆ, ಕೃಷ್ಣನಿಗೆ. ನೋ ಇನ್ವಿಟೇಷನ್, ಕೃಷ್ಣನ ಕರೆಯೋದೇ ಬೇಡ, ಕರೀದಿದ್ರೆ ಬರಲ್ಲ, ಅಭಿಮಾನ ಧನ. ಕೃಷ್ಣ ಅಪ್ಪನಿಗೆ ಹೇಳಿದ ರುಕ್ಮಿ, ನೀ ಕರೀಲೇಬಾರದು. ಆದ್ರೆ ಘಟ್ರು ಅವ್ರಿಗೆ ಗೊತ್ತಾಗಿಲ್ಲ, ಹುಡುಗಿನೇ ಹೇಳಿ ಕಳಿಸ್ತಾಳೆ ಅಂತ ಅವ್ರು ಅಂದುಕೊಂಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಅಂದರು. ಆ ರೀತಿಯಲ್ಲಿ ಹುಡುಗಿನೇ ಹೇಳಿ ಕಳಿಸ್ತಾ ಇದ್ದಾಳೆ ರುಕ್ಮಿಣಿ ದೇವಿ, ಪತ್ರವನ್ನು ಬರೆದು ಕಳಿಸ್ತಾ ಇದ್ದಾಳೆ, ಬ್ರಾಹ್ಮಣನ ಕೈಲಿ ಕೊಟ್ಟು ಕಳಿಸ್ತಾ ಇದ್ದಾಳೆ. ಕಶ್ಚನ ದ್ವಿಜವರ ಶ್ರೇಷ್ಠ ಅಂತ ಹೇಳ್ತಾರೆ. ದ್ವಿಜವರ ಅಂದ್ರೆ, ದ್ವಿಜ ಅಂದ್ರೆ ವಿಶೇಷವಾದ ಪಕ್ಷಿ, ಪಕ್ಷಿ ಬ್ರಾಹ್ಮಣ, ಎರಡನೇ ಜನ್ಮ ಪಡೆಯುವುದು ಪಕ್ಷಿ, ಎರಡನೇ ಜನ್ಮ ಪಡೆಯುವುದು ಬ್ರಾಹ್ಮಣ. ಆ ಎರಡನೇ ಜನ್ಮ ಪಡೆಯುವಂತಹ ಪಕ್ಷಿ ಯಾರು, ಗರುಡ. ದ್ವಿಜ ವರ, ದ್ವಿಜ ಅಂದ್ರೆ ಪಕ್ಷಿ, ಪಕ್ಷಿಗಳಲ್ಲಿ ವರ ಅಂದ್ರೆ ಗರುಡ, ಅವರಿಗಿಂತ ಶ್ರೇಷ್ಠ. ದ್ವಿಜವರ ಶ್ರೇಷ್ಠ ಅಂದ್ರೆ ಋಜುಗಣಸ್ಥರ ಆದವರು ಯಾರು, ಭಾವಿ ಸಮೀರರು, ಅವರೇ ಬಂದಿದ್ದಾರೆ ಅಲ್ಲಿ ಅವರ ಕೈಗೆ. ಯಾಕಂದ್ರೆ ರುಕ್ಮಿಣಿ ದೇವಿ ಪತ್ರವಾಹಕತ್ವ ಅಂತ ಹೇಳಿದ್ರೆ ಸಾಮಾನ್ಯರಿಗಾಗುತ್ತಾ, ಸಾಧ್ಯವಿಲ್ಲ, ಅದನ್ನ ಕಳಿಸಿಕೊಡ್ತಾ ಇದ್ದಾರೆ. ಬಂದಾಗ ಆ ಬ್ರಾಹ್ಮಣನಿಗೆ ವಿಶೇಷವಾಗಿರತಕ್ಕಂಥ ಎಲ್ಲಾ ಉಪಚಾರಗಳನ್ನು ಮಾಡಿ ಎಲ್ಲ ಮಾಡಿ ನಂತರ ಕೃಷ್ಣ ಕೇಳುತ್ತಾನೆ, ಎಲ್ಲ ಚೆನ್ನಾಗಿದ್ದೀರಾ, ನಿಮ್ಮ ಧರ್ಮಾನುಷ್ಠಾನ ಚೆನ್ನಾಗಿದೆಯಾ, ಅಂದ್ರೆ ಸ್ವಾಮಿ ನಿನ್ನ ಅನುಗ್ರಹ ಚೆನ್ನಾಗಿದೆಯಾ, ತಗೋ ಪತ್ರ ಅಂತ ಹೇಳಿದಾಗ ನೀನೇ ಓದಿಬಿಡು. ಅಲ್ಲ, ಹುಡುಗಿ ನಿನಗೆ ಬರೆದದ್ದು, ನಿಮ್ ಪರ್ಸನಲ್ ಮ್ಯಾಟರ್ ಏನಾದ್ರೂ ಇರುತ್ತೆ, ಮತ್ತೆ ನಾವ್ಯಾಕೆ ಓದಬೇಕು ಅಂದ್ರೆ ಅಲ್ಲಿ ಪರ್ಸನಲ್ ಮ್ಯಾಟರ್ ಯಾವುದೂ ಇಲ್ಲಪ್ಪ, ಜಗತ್ತಿಗೆ ಬೇಕಾದಂಥ ನಾಲ್ಕು ವೇದಗಳ ಸಾರವೇ ಇದೆ, ಓದು ಅಂತ ಹೇಳ್ತಾ ಇದ್ದಾಳೆ. ಅದು ಹೇಳ್ತಾಳೆ, ಶುತ್ವ ಗುಣ, ಹೇ ಸ್ವಾಮಿ ನಿನ್ನ ಅದ್ಭುತವಾದ ಗುಣಗಳನ್ನ ಕೇಳಿ 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 ನನ್ನ ಅಂಗ ತಾಪವನ್ನ ನಾಶ ಮಾಡತಕ್ಕಂಥ, ಅಂದ್ರೆ ಪೂರ್ಣ ಸಂಸಾರ ತಾಪವನ್ನೇ ನಾಶ ಮಾಡತಕ್ಕಂಥ ನಿನ್ನನ್ನು ಬಯಸ್ತಾ ಇದ್ದೇನೆ, ಹರಿಯೇ ಬಾರಯ್ಯ. ನಿನ್ನಂಥವನನ್ನ ಆತ್ಮ ಸಮಂ, ತನಗೆ ಸಮಾನನಾದಂಥ ವರನನ್ನ ಯಾವ ಹುಡುಗಿ ಬಿಡುತ್ತಾಳೆ ಅಂತ ಅಲ್ಲಿ ಶಬ್ದ ಬರುತ್ತೆ. ಆತ್ಮ ಸಮಾನನಾಗಿರತಕ್ಕಂಥ ವರ ನೀನು, ಅಂದ್ರೆ ಹುಡುಗಿ ಈಕ್ವಲ್ ಕ್ವಾಲಿಫಿಕೇಶನ್ ಚೆನ್ನಾಗಿರತಕ್ಕಂಥ ಹುಡುಗನನ್ನ ಯಾರು ಬಿಡ್ತಾರೆ ಅಂತ ಬರುತ್ತೆ. ಅದಕ್ಕೆ ಹೇಳ್ತಾರೆ ಆಕೆಗೆ ಸಮಾನನ ದೇವರು, ಅದು ಹೇಗೆ ಅಂದ್ರೆ ಅಲ್ಲಿ ಹೇಳ್ತಾರೆ ಆತ್ಮ ಸಮ ಅಂದ್ರೆ ನನಗೆ ಸಮ ಅಲ್ಲ, ನನ್ನ ಬಿಂಬನಿಗೆ ಸಮ ನೀನು. ಆತ್ಮ ಸಮ ಅಂದ್ರೆ ನನ್ನ ಬಿಂಬನಿಗೆ ಸಮ ನೀನು, ನನ್ನ ಬಿಂಬ ವರ ನೀನೇ ವರನಯ್ಯ ಅಂತ, ನೀನೇ ಬರಬೇಕು ಅಂತ ಭಗವಂತ ನನ್ನ ಚಿಂತನೆ ಮಾಡುತ್ತಾ, ನೀನು ಬಾರದಿದ್ದರೆ ನಾನು ವ್ರತಕರ್ಷಿತಳಾಗಿ ಕೃಷಳಾಗಿ ನಾನು ಪ್ರಾಣತ್ಯಾಗ ಮಾಡಿ ಯಾವ ಜನ್ಮ ಆದರೂ ನಿನ್ನನ್ನೇ ಗಂಡನನ್ನಾಗಿ ಪಡೆಯುತ್ತೇನೆ. ಅಲ್ಲ, ನಿನ್ನ ಮದುವೆ ಆಗ್ಬೇಕಾದ್ರೆ ಬರಬೇಕು, ಅಂತಃಪುರದಲ್ಲಿ ಎಲ್ಲ ಯುದ್ಧ ಆಗುತ್ತೆ, ಎಲ್ಲ ಸತ್ತು ಹೋಗ್ತಾರಲ್ಲ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ, ನಾನೇ ಹೊರಗೆ ಬರ್ತೇನೆ, ನೀನು ಒಳಗೆ ಬರಬೇಕಾಗಿಲ್ಲ. ಮದುವೆ ದಿನ ವಿಶೇಷವಾಗಿ ದುರ್ಗಾದೇವಿಯ ಪೂಜೆಯನ್ನ ಮಾಡಲಿಕ್ಕೆ ಹೊರಗೆ ಬರ್ತೇನೆ, ಅಲ್ಲಿಂದಲ್ಲೇ ಕರ್ಕೊಂಡು ಹೋದ್ರೆ ಆಯ್ತಲ್ಲ, ಹುಡುಗೇನೆ ಹೇಳ್ಕೊಡ್ತಾ ಇದ್ದಾರೆ, ಪ್ಲಾನ್ಸ್ ಎಲ್ಲ ಹೇಳ್ಕೊಟ್ಬಿಡ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಸರಿ, ನಾವಂದ್ಕೊಂತೀವಿ ಏನಪ್ಪ ಹೀಗೆ ಹೇಳ್ತಾರೆ, ಈ ಭಾಗವತ ನಾವು ಕೇಳಬೇಕಾ? ಹೌದು ಅಂತ. ಕೃಷ್ಣ ನಮ್ಮ ಹೃದಯದಲ್ಲಿರುವ ಮೂರ್ತಿ, ರುಕ್ಮಿಣಿ ನಮ್ಮ ಬುದ್ಧಿ. ಬುದ್ಧಾಭಿಮಾನಿನಿ ರುಕ್ಮಿಣಿ, ಹೌದಾ? ಬುದ್ಧಿ ಎಲ್ಲಿರ್ತಾಳೆ? ಇಲ್ಲಿರೋದು, ಹೌದಾ? ತಲೆಯಲ್ಲಿರೋದು ಬುದ್ಧಿ. ಕೃಷ್ಣ ಎಲ್ಲಿರೋದು? ಹೃದಯದಲ್ಲಿ. ಎಲ್ಲಿ ಇಳ್ಕೊಂಡ ಕೃಷ್ಣ ಹೇಳ್ತಾ ಇದ್ದಾರೆ? ಕೃಷ್ಣ ಬಂದ, ಎಲ್ಲಿಡ್ಕೊಂಡ ಅಂದ್ರೆ ನಗರಕ್ಕೆ ಹೋಗ್ಲಿಕ್ಕೆ ಆಗಿಲ್ಲಂತೆ. ಇದು ರುಕ್ಮಿಣಿ ಇರುವ ನಗರ, ತಲೆ. ತಲೆ ತುಂಬಾ ಶಿಶುಮಹಾರಾಜಗಳು ತುಂಬಿದ್ದಾರೆ ನಮಗೆ. ಎಲ್ಲರೂ ಜರಾಸಂಧ ಎಲ್ಲರೂ ತಲೆ ಕೂತ್ಕೊಂಡಿದ್ದಾರೆ. ಬುದ್ಧಿ ಅವರ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಆದ ಕಾರಣ ಕೃಷ್ಣನ ಎಲ್ಲಿ ಇಳಿಸಿದ್ರು ಅಂದ್ರೆ ಉಪವನದಲ್ಲಿ, ವನದಲ್ಲಿ ಇಳಿಸಿದ್ರು ಅಂದ್ರೆ ಅದೇನಿಡ್ತಾರೆ ರೆಸಾರ್ಟ್ ಅಲ್ಲಲ್ಲ, ಫಾರ್ಮ್ ಹೌಸ್. ಫಾರ್ಮ್ ಹೌಸ್ ನಮ್ಮಲ್ಲಿ ಹೇಳಿದರೆ ಉಪವನ, ಅಲ್ಲಿ ಇಳಿಸಿದ್ರು. ಗೆಸ್ಟ್ ಹೌಸ್ ಅಲ್ಲಿ ಇಳಿಸ್ತೀವಪ್ಪ, ಮೈನ್ ಹೌಸ್ ಅಲ್ಲಿ ಇವರೇ ತುಂಬಿಕೊಂಡಿದ್ದಾರೆ, ಯಾರು ಸ್ಪೇಸೇ ಕೊಡ್ತಾ ಇಲ್ಲ. ಜರಾಸಂಧ ಶಿಶುಬಾಲ ಇವರೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈಶನ ಮತ್ತು ಇಂದ್ರದೇವರಿಂದ ಒಂದಾಯ್ದು ಕಟ್ಟು ಅದೇನು ತರಿಸಿಲ್ಲ, ನಾನು ಅಲ್ಲೇ ಇರ್ತೇನೆ. ಯಾಕೆ ಹೊರಗಿಂದ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕಾಗುತ್ತೆ, ನಾನೇ ಒಳಗೆ ಬರ್ತೀನಿ, ಬರಲ್ಲ ಅಂತ ಅಲ್ಲೇ ಕೂತ ಕೃಷ್ಣ. ಎಲ್ಲಿ ಕೂತ? ಈ ಉಪವನ, ನಮ್ಮ ನಾಡಿಗಳ ಕಾಡು ಮಧ್ಯೆ ಕೃಷ್ಣ ಕೂತಿದ್ದಾನೆ. ಇಲ್ಲಿರುವ ಕೃಷ್ಣ ಈ ಶಿಶುಪಾಲಾದಿಗಳ ಮಧ್ಯೆ ಸಿಕ್ಕಾಕೊಂಡ ನಮ್ಮ ಬುದ್ಧಿಯನ್ನ ಕರ್ಕೊಂಡು ಹೋಗೋದೇ ರುಕ್ಮಿಣಿ ಕಲ್ಯಾಣ. ಇನ್ನೇನು ಇಲ್ಲ, ಅಲ್ಲಿ ಕಲ್ಯಾಣ ನಡೆಯಿತು, ನಡೀಬೇಕಷ್ಟೇ. ಅಲ್ಲಿ ವಿಶೇಷವಾದಂಥ ದಿನ ಬಂತು. ರುಕ್ಮಿಣಿ ದೇವಿ ಹೊರಗೆ ಬರ್ತಾ ಇದ್ದಾಳೆ, ದುರ್ಗಾದೇವಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾಳೆ. ಅಲ್ಲ, ದುರ್ಗಾದೇವಿ ಪೂಜೆ ಮಾಡಿಲ್ಲ ಅಂದ್ರೆ ಅವರಿಗೆ ತನ್ನ ದರ್ಶನ ಕೊಟ್ಟು ಬರ್ತಾ ಇದ್ದಾಳೆ ಲೋಕನೀತಿ ಪ್ರಕಾರ. ನಂತರ ಭಗವಂತನನ್ನೇ ಮದುವೆ ಆಗಬೇಕೆಂಬ ಸಂಕಲ್ಪದಿಂದ ಬರ್ತಾಳೆ. ಆಕೆ ಗೊತ್ತು, ಅವನೇ ಹಿಡಿತಾನೆ, ಬೇರೆಯವ್ರು ಬರ್ಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣ ಬಂದಿದ್ದಾನಲ್ಲಿ, ಎಲ್ಲರೂ ಖಡ್ಗ ಹಿಡ್ಕೊಂಡು ನಿಂತಿದ್ದಾರೆ. ಕೃಷ್ಣ ಬಂದ್ರೆ ಖಡ್ಗ ಹಾರಿಸಬೇಕು ಅಂತ ಒಂದು ಸಲ ನೋಟ ನೋಡಿದ್ಲಂತೆ ಆಕೆ. ಯಾರು? ಬುದ್ಧಿ ಅಭಿಮಾನಿ ಕೃತಿಪದಿ ಪ್ರದ್ಯುಮ್ನ, ಹೌದಲು, ಪ್ರದ್ಯುಮ್ನ ರಾಣಿ, ಬುದ್ಧಿಗಭಿಮಾನಿನಿ. ಒಂದು ಸಲ ನೋಡಿದ ಕೂಡಲೇ ನಾವಂತ ಇರ್ತೀವಲ್ಲ, ಏನೋ ರೀ ಇವತ್ತು ಮೈಂಡ್ ಬ್ಲ್ಯಾಂಕ್ ಆಯ್ತು, ಏನು ಗೊತ್ತಾಗ್ತಾ ಇಲ್ಲ. ಎಲ್ಲರ ಮೈಂಡ್ ಬ್ಲ್ಯಾಂಕ್, ಏನು ಗೊತ್ತಾಗ್ಲಿಲ್ಲ. ಎಲ್ಲ ಖಡ್ಗ ಹಿಡ್ಕೊಂಡು ನೋಡ್ತಾನೆ ಇದ್ದಾರೆ. ಪಾಪ ಕೃಷ್ಣ ನಿಧಾನವಾಗಿ ಬಂದ, ಬಂದ ರುಕ್ಮಿಣಿ ಕರ್ಕೊಂಡ, ತನ್ನ ಪಾಡಿಗೆ ನಾನು ಹೊರಟ. ನೋಡ್ತಾನೆ ಇದ್ದಾರೆ ಎಲ್ಲ ಋಷಿಮಹಾರಾಜರು, ಯಾರಿಗೇನು ಮಾಡ್ಲಿಕ್ಕಾಗ್ತಾ ಇಲ್ಲ. ಕೊನೆಗೆ ಆಕೆ ತನ್ನ ದೃಷ್ಟಿಯನ್ನ ತಪ್ಪಿಸಿದ ಕೂಡಲೇ ತಲೆ ಕೆಲಸ ಮಾಡ್ಲಿಕ್ಕೆ ಶುರು ಆಯಿತು. ಅಯ್ಯೋ ಕೃಷ್ಣ ಎಲ್ಲಿ ಹೋಗಿ ಆಯ್ತು ಅಳತಾ ಇದ್ದಾನೆ ಶಿಶುಮಾರ. ಅಯ್ಯೋ ರುಕ್ಮಿಣಿ ಹೋದಲ್ಲ ಅಂತ ಹೇಳಿ ಜರಾಸಂಧ ಸಮಾಧಾನ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಹುಡುಗಿ ನೋಡೋಣ ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಹತ್ತಾ ಇದೆ. ರುಕ್ಮಿಗೆ ಸಿಟ್ಟು ಬಂತು, ಈ ಕೃಷ್ಣನ ಹಿಡಿದು ರುಕ್ಮಿಣಿಯನ್ನ ಕರ್ಕೊಂಡು ಬಾರದಿದ್ದರೆ ಪುರ ಪ್ರವೇಶ ಮಾಡಲ್ಲ ಅಂದ. ಅವರವರೇ ಅಂದ್ರಂತೆ, ಇನ್ನು ಇಲ್ಲಿರೋ ಯೋಗ್ಯತೆ ಇವನಿಗಿದ್ದಂಗಿಲ್ಲ, ಅದಕ್ಕೆ ಇಂಥ ಪ್ರತಿಜ್ಞೆ ಮಾಡಿದ ಅಂದುಕೊಂಡ್ರು. ಪಾಪ ಸಿಗತಾ ಇಲ್ಲ ಕೃಷ್ಣ, ಓಡಿ ಓಡಿ ಕೊನೆಗೆ ರುಕ್ಮಿಣಿ ಹೇಳುತ್ತಾಳೆ, ಸಿಗಬಾರದೆ ನಿಲ್ಲಿಸಿದ ಕೃಷ್ಣ. ಬಂದ ಯುದ್ಧಕ್ಕೆ ರುಕ್ಮಿ, ಯುದ್ಧಕ್ಕೆ ಬಂದರೆ ಆರು ಬಾಣಗಳನ್ನು ಹೂಡಿ ಏಕಕಾಲದಲ್ಲಿ ಛತ್ರ ಪತಾಕ ಎಲ್ಲ ಧ್ವಂಸ ಮಾಡಿಬಿಟ್ಟ ಕೃಷ್ಣ. ಆದಮೇಲೆ ಅವನೇನು ಇನ್ನ ಬಾಣ ತೆಗೆದು ಹೀಗೆ ಅನ್ನಬೇಕು, ಅದರೊಳಗೆ ಎಲ್ಲ ಮುರಿದು ಹೋಗ್ಬಿಡ್ತಾ ಇದೆ. ಹೀಗೆ ಶಾಕ್ ಆಗಿ ನೋಡ್ತಾ ಇದ್ದಾನೆ, ಏನೂ ಇಲ್ಲ. ಖಡ್ಗ ಹಿಡ್ಕೊಂಡು ಬರ್ತಾನೆ, ಕೃಷ್ಣ ಮುಂದಕ್ಕೆ ಓಡಿದ್ದಾಯಿತು, ಅವನನ್ನು ಹಿಡಿದದ್ದಾಯಿತು, ಕೊಲ್ಲಲಿಕ್ಕೆ ಬಂದದ್ದು ಆಯಿತು. ಅವಾಗ ರುಕ್ಮಿಣಿ ಹೇಳ್ತಾಳೆ, ಕೃಷ್ಣ ಕೊಲ್ಲಬೇಡ. ಅವನಂಗನ್ಸತ್ತೆ ರುಕ್ಮಿಣೀ ದೇವಿಗೂ ಕೂಡ ದುಷ್ಟನಾದ ಅಣ್ಣನ ಮೇಲೆ ಅಭಿಮಾನ ಎಷ್ಟು. ದೇವ ಲಕ್ಷ್ಮೀದೇವಿ ಆದ್ರೂ ಬಿಡಲ್ ನೋಡ್ರಿ ಅಲ್ವಾ, ಅಣ್ಣನ ಅಭಿಮಾನ ಇರುತ್ತೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈಗ ಕೊಂದ್ರೆ ಸೂತಕ ಬರುತ್ತಪ್ಪ, ಮದುವೆ ನಿಂತು ಹೋಗುತ್ತೆ, ನಂತರ ಕೊಂದ್ರೆ ಆಯಿತು ಅಂತ ಬೇಡ ಅಂತ ಹೇಳ್ತಾ ಇದ್ದಾಳೆ. ಸರಿ ಕೃಷ್ಣ ದುಷ್ಟರನ್ನ ಬಿಡಬಾರದು ಅಂತ ಅರ್ಧ ತಲೆ ಬೋಳಿಸಿ ಅರ್ಧ ಮೀಸ ಬೋಳಿಸಿ ಕಳಿಸಿಕೊಡ್ತಾ ಇದ್ದಾನೆ. ಅಷ್ಟರೊಳಗೆ ಬಲರಾಮದೇವರು ಬರ್ತಾ ಇದ್ದಾರೆ. ಕೃಷ್ಣನಿಗೆ ಚೂರು ಮಂತ್ರಾಕ್ಷತೆ ಹಾಕಿ, ಹೆಂಡತಿ ಅವರ ಅಣ್ಣನಿಗೆ ಈ ತರ ಅವಮಾನ ಮಾಡ್ತಾರಾ ಅಂತ ಹೇಳಿ ಕೃಷ್ಣನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೇಳ್ತಾರೆ ಅದ್ಭುತವಾದ ಮಂಟಪ, ಆ ಮಂಟಪದಲ್ಲಿ ಕೃಷ್ಣ ರುಕ್ಮಿಣಿಯ ಕೈಯನ್ನ ಹಿಡಿತಾ ಇದ್ದಾನೆ. ಅದ್ಭುತವಾದ ರೀತಿಯಲ್ಲಿ ಮದುವೆ ಆಗ್ತಾ ಇದೆ. ಮಾಂಗಲ್ಯ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಪದ್ಮಾನಿ ಸುಭಗೇ ಚಿರಂಜೀವ ಮಯಾಸಹ. ರುಕ್ಮಿಣಿ ದೇವಿಯನ್ನ ಮದುವೆಯಾದ ಸ್ವಾಮಿಯೇ ಇನ್ನ ಏಳು ಜನರನ್ನ ಮದುವೆ ಆದ. ಸತ್ಯಭಾಮ, ನೀಲ, ಭದ್ರ, ಮಿತ್ರವಿಂದ, ಲಕ್ಷಣ, ಜಾಂಬವತಿ ಅಂತ ಇಷ್ಟು ಜನರನ್ನ ಮದುವೆ ಆಗ್ತಾ ಇದ್ದಾರೆ. ಅದರಲ್ಲಿ ಹೇಳುತ್ತಾರೆ ದೊಡ್ಡದಿದೆ. ಮಾಮೂಲಾಗಿ ಸಪ್ತಾಹ ಭಾಗವತ ಅಂದ್ರೆ ರುಕ್ಮಿಣಿ ಕಲ್ಯಾಣಕ್ಕೆ ದಶಮಸ್ಕಂಧ ಕೃಷ್ಣಾರ್ಪಣ, ಆದರೆ ತುಂಬಾ ಕೂತಿದೆ. ಹೇಳ್ತಾರೆ ಸತ್ರಾಜಿತ ಸಮಂತಕ ಮಣಿಯನ್ನ ತನ್ನ ತಮ್ಮ ಧಾರಣೆ ಮಾಡಿಕೊಂಡು ಹೋದರೆ ಅವನು ಸತ್ತರೆ ಸಿಂಹದ ಕೈಲಿ, ಸಿಂಹದ ಕೈಲಿ ಅವನು ಸತ್ತ, ಸಿಂಹ ಜಾಂಬವಂತನ ಕೈಲಿ ಸತ್ತು, ಮಣಿ ಜಾಂಬವಂತನ ಕೈಲಿ ಇರುವಾಗ ಕೃಷ್ಣ ಕದ್ದ ಅಂತ ಆಪಾದನೆ ಹೊರಿಸಿದರೆ ಕೃಷ್ಣ ಹೊರಟು ಜಾಂಬವಂತನಿಂದ ಯುದ್ಧ ಮಾಡಿ ಮಣಿ ಸಹಿತ ಜಾಂಬವತಿಯನ್ನ ಕರಕೊಂಡು ಬಂದ, ಮಣಿ ಕೊಟ್ಟು ಸತ್ಯಭಾಮೆಯನ್ನ ಮದುವೆ ಆದ, ಮಿಕ್ಕ ಆರು ಜನರನ್ನೂ ಮದುವೆ ಆದ ಅಂತಹ ಸ್ವಾಮಿ ಹತ್ರಿಗೆ ಇಂದ್ರ ದೇವರು ಪತ್ರವನ್ನ ಕಳಿಸಿಕೊಡ್ತಾ ಇದ್ದಾರೆ. ಕೃಷ್ಣ ನರಕಾಸುರನ ಕಾಟ ಜಾಸ್ತಿ ಆಗಿದೆ ಅಂತ ಕಾಲಕ್ಕೆ ಸತ್ಯಭಾಮ ಸಹಿತನಾಗಿ ಹೋಗಿ ಮುರನನ್ನ ಅವನ ಪಾಶಗಳನ್ನ ಕತ್ತರಿಸಿ ಮುರನನ್ನು ಸಂಹರಿಸಿ ನರಕಾಸುರನ ಸಂಹಾರ ಮಾಡಿ 16,000 ಹುಡುಗಿಯರು ರಾಜಕನ್ಯಕೆಯರು ತಪಸ್ಸು ಮಾಡಿ ಭಗವಂತನಿಗಾಗಿ ಬಂದವರು ಅವರನ್ನು ನೋಡಿ ಕೃಷ್ಣ ಕಳಿಸಿಕೊಡ್ತಾ ಇದ್ದಾನೆ. ಅವರಂದ್ರು ಇನ್ನೊಬ್ಬರ ಸೆರೆಯಲ್ಲಿರುವಂತಹ ಹುಡುಗಿಯರನ್ನ ಯಾರಯ್ಯ ಮದುವೆ ಮಾಡಿಕೊಡುತ್ತಾರೆ ಕೃಷ್ಣ ಅಂದಾಗ ಅವರ ಮೇಲೆ ವ್ಯಾಮೋಹವಿಲ್ಲದೆ ಕರ್ತವ್ಯ ದೃಷ್ಟಿಯಿಂದ ಸಮಾಜ ಉದ್ಧಾರದ ದೃಷ್ಟಿಯಿಂದ ತಾನು ಅವರನ್ನ ಮದುವೆ ಆದ. ಒಬ್ಬೊಬ್ಬರಿಗೆ ತಾಳಿ ಕಟ್ಟಬೇಕಾದ್ರೆ ಎಷ್ಟೋ ತಿಳಿಯುತ್ತೆ ಹೇಳಿ, ಒಂದು 5 ಮಿನಿಟ್ಸ್ ಆದ್ರೂ ಬೇಕಾ? ಮೂರು ಮುಡಿ ಹಾಕ್ಬೇಕಾದ್ರೆ, ಗಂಟು ಹಾಕ್ಬೇಕಾದ್ರೆ 16,000 ಜನಕ್ಕೆ 8x5 ಎಷ್ಟಾಗುತ್ತೆ? ಎಷ್ಟು ಕಾಲ ಮದುವೆ ಮಾಡ್ಕೋಬೇಕು? ಮಾಡ್ತಾನೇ ಇರಬೇಕು. ಅದಕ್ಕೆ ಹೇಳ್ತಾರೆ 16,000 ಮಂಟಪ, 16,000 ಕನ್ಯೆಯರ ಜೊತೆಗೆ 16,000 ರೂಪದಿಂದ ಏತಕಾಲದಲ್ಲಿ ಮದುವೆ ಆದ. ಎಲ್ಲರ ಕಣ್ಣು ಚದರಿ ಹೋಗ್ತಾ ಇದೆ. 4 ಜನ ಸ್ವಾಮಿಗಳು ಪೀಠ ಹಾಕಿ ಮಾಡಿದ್ರೇನೆ ಯಾವುದೇವರು ನೋಡಬೇಕು ಅಂತ ಒದ್ದಾಡ್ತಾ ಇರ್ತೀವಿ. ಅಂತಹದ್ದು 16,000 ಮಂಟಪದಲ್ಲಿ ಕೃಷ್ಣ 16,000 ರೂಪ, ಸಿಮೆಟ್ರಿಕಲ್ ರೂಪ ಅಲ್ಲ, ವಿಚಿತ್ರ ವಿಚಿತ್ರ ವೇಷ ಹಾಕೊಂಡಿದ್ದಾನೆ. ಏನು ವಸ್ತ್ರಗಳು ಧಾರಣೆ ಮಾಡಿದ್ದಾನೆ? ಒಂದು ಕಡೆ ನೋಡಿದರೆ ನಮ್ಮವ್ರಿಗೆ ಹುಚ್ಚಿರುತ್ತಲ್ಲ, ಇವ್ರು ಈ ಡ್ರೆಸ್ ಹಾಕೊಂಡು ಅವ್ರು ಆ ಡ್ರೆಸ್ ಹಾಕೊಂಡ್ರು ಅಂತ ನೋಡಿ ನೋಡಿ ಸಂತೋಷ ಪಡ್ತಾರೆ. ಅಂಥವರಿಗೆ ತಲೆ ಕಟ್ಟೋಯ್ತಂತೆ. ಅಲ್ಲಿ ಎಲ್ಲಾ 16,000 ಜನ ಹೆಣ್ಣು ಮಕ್ಕಳು 16,000 ರೀತಿಯಲ್ಲಿ ಇದ್ದಾರೆ. ಅವರಿಗೆ ತಕ್ಕಂತ ಎಲ್ಲ ಡ್ರೆಸ್ ಅಲ್ಲಿ ಸ್ವಾಮಿ ಬಂದಿದ್ದಾನೆ. ಸ್ವಾಮಿ ಎಷ್ಟು ಚೆನ್ನಾಗಿದ್ದಾನೆ ಅಂತ ದೇವತೆಗಳಿಗೆ ತಲೆ ಕಟ್ಟೋಯ್ತಂತೆ. ಅಪ್ಪ ಹೇಗಿದ್ದಾನೆ ಅಂತ ಅದ್ಭುತವಾದ ಆ ಮದುವೆ ನಡೆಯಿತು. ನಂತರ ಮತ್ತೂ ಪತ್ರ ಬರ್ತಾ ಇದೆ ಕೃಷ್ಣನಿಗೆ. ಜರಾಸಂಧನ ಸೆರೆಯಲ್ಲಿ ರಾಜರೆಲ್ಲರಿದ್ದಾರೆ, ಅವರೆಲ್ಲರೂ ಕೂಡ ಕೃಷ್ಣನಿಗೆ ಪತ್ರ ಬರೀತಾ ಇದ್ದಾರೆ. ಕೃಷ್ಣ ಜರಾಸಂಧ ರುದ್ರದೇವರ ಯಾಗ ಮಾಡಿ ಅಲ್ಲಿ ನಮ್ಮನ್ನ ಬಲಿ ಕೊಡಬೇಕಂತಿದ್ದಾನಯ್ಯ, ಇವರನ್ನ ಸಂಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡು. ಇಷ್ಟು ಕಾಲ ರಾಜ್ಯ ರಾಜ್ಯ ಅಂತ ಒದ್ದಾಡಿ ಸತ್ತುವು, ನಿನ್ನ ಸ್ಮರಣೆ ಇಲ್ಲ. ಈಗ ಈ ಜರಾಸಂಧ ಒಳ್ಳೆ ಕೆಲಸ ಮಾಡಿದ, ನಮ್ಮನ್ನ ಹತ ಹಾಕಿದ್ದಾನೆ, ಸೊಕ್ಕೆಲ್ಲ ಹೋಗಿದೆ, ಬದುಕಿಸಿದ್ರೆ ನಿನ್ನ ಸ್ಮರಣೆ ಮಾಡಿ ಬದುಕ್ತೇವೆ ಅಂತ ಕಳಿಸಿಕೊಟ್ರು. ಅವಾಗ ಉದ್ಧವ ಹೇಳುತ್ತಾನೆ, ಕೃಷ್ಣ ಜರಾಸಂಧ ನಿನ್ನ ತುತ್ತಲ್ಲಲ್ಲ. ಹೌದು, ಮತ್ತೇನು ಮಾಡಲಿ, ರಾಜಸೂಯ ಯಾಗ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಆ ನೆಪದಿಂದ ಅವನ ಕೊಲ್ಲಬಹುದು ಅಂದರೆ ಜರಾಸಂಧನ ಕೊಲ್ಲಲಿಕ್ಕಾಗೆ ಹೂಡಿದ್ದು ರಾಜಸೂಯ ಯಾಗ. ಅಲ್ಲಿ ಭೀಮನನ್ನ ಕರಕೊಂಡು ಹೋಗಿ ಜರಾಸಂಧನ ಸಂಹಾರ ಮಾಡಿಸಿ ಅದೇ ದೊಡ್ಡ ಯಜ್ಞ ಅಂತರ್ಪಣೆ ಮಾಡಿಸಿಕೊಂಡು ಆ ರಾಜಸೂಯ ಯಾಗ ಅದ್ಭುತವಾಗಿ ನಡೆಸಿ ಕಿಚ್ಚನ್ನ ಹಚ್ಚಿದ ದುರ್ಯೋಧನನಲ್ಲಿ. ಇಡೀ ರಾಜಸೂಯ ಯಾಗ ಕಾಲಕ್ಕೆ ಬಂದ ಕಪ್ಪ ಕಾಣಿಕೆಗಳನ್ನ ಲೆಕ್ಕ ಮಾಡಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಅವಾಗ ಪಬ್ಲಿಕ್ ಆಗಿ ಹೇಳುತ್ತಾನೆ ಕೃಷ್ಣ, ಇಂಥ ಸಂಪತ್ತನ್ನ ಎಣಿಸಲಿಕ್ಕೆ ಕೆಪಾಸಿಟಿ ಇರೋದು ಒಬ್ಬರಿಗೆ, ದುರ್ಯೋಧನನಿಗೆ. ದುರ್ಯೋಧನ ನೀನೇ ಎಣಿಸು. ಅವನಿಗ ಮೊದಲೇ ಹೊಟ್ಟೆ ಉರಿಯುತ್ತಾ ಇದೆ, ಅದು ನೋಡುತ್ತಾ ಇದೆ. ಅವನನ್ನೇ ಎಣಿಸಲಿಕ್ಕೆ ಕೂಡಿಸಿದ್ದು, ಎಣಿಸಿ ಎಣಿಸಿ ಅಪ್ಪಪ್ಪ ಅಪ್ಪಪ್ಪ ಅಂತ ಹೊಟ್ಟೆ ಉರಿತಾ ಇದೆ ಅವನಿಗೆ. ಯಾರು? ದುರ್ಯೋಧನನಿಗೆ ಹೊಟ್ಟೆ ಕಿಚ್ಚಿಟ್ರು. ಅಷ್ಟೇ ಅಲ್ಲ, ಆ ಮಯ ಸಭಾದಲ್ಲಿ ಅವನಿಗೆ ಅವಮಾನ ಆಗುವಂತೆ ಮಾಡಿದ್ರು. ಅಲ್ಲಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಪ್ರಸಂಗ, ದ್ರೌಪದಿ ದೇವಿ ನಕ್ಕು ನಕ್ಕು ಅವಮಾನ ಮಾಡಿದರಂತೆ ಅವನಿಗೆ. ನೀರು ಕಾಣಿಸ್ತಾ ಇದೆ, ನೀರೇ ಇಲ್ಲ. ನೀರಿಲ್ಲದ ಕಡೆ ಪಂಚೆ ಮೇಲೆ ಕತ್ಕೊಂಡು ನಡೀತಾ ಇದ್ದಾನೆ, ಎಲ್ಲ ನಗುತ್ತಾ ಇದ್ದಾನೆ. ನೀರಿದ್ದ ಕಡೆ ಹಾಗೆ ಹೋಗಿ ಬೀಳತಾನೆ, ನಗುತ್ತಾ ಇದ್ದಾನೆ. ದ್ರೌಪದಿ ದೇವಿಗೆ ನಗಬೇಕಾದ ಸಂದರ್ಭ ಇಲ್ಲ, ಆಕೆ ನಗುವಳಲ್ಲ. ಭೀಮಸೇನ ದೇವರಾಜ್ಞ ನಗು ಅಂತ ಧರ್ಮರಾಜನಾಜ್ಞೆ ನಗಬೇಡ ಅಂತ ಯಾರು ಪಾಲನೆ ಮಾಡಬೇಕು? ಭೀಮಸೇನ ದೇವರೇ ಪಾಲನೆ ಮಾಡಿದರು. ಆ ನಗೋದರಲ್ಲಿ ಹೀಗೆ ನಗಬೇಕು, ಏನದು? ಆ ದುರ್ಯೋಧನನ ಮೇಲೆ ದ್ವೇಷ ಚೂರು ಇರಬಾರದು. ಈ ದುರ್ಯೋಧನನನ್ನ ನೋಡಿ ನಕ್ಕರೆ, ಯುದ್ಧ ಬರುತ್ತೆ, ಯುದ್ಧದಲ್ಲಿ ದುಷ್ಟರು ಸಾಯುತ್ತಾರೆ, ಅದು ಹರಿಪೂಜಾ ಅಂತ ಭಾವನೆಯಿಂದ ನಕ್ಕಳು. ಇದು ದ್ರೌಪದೀ ದೇವಿಯ ನಗುವಿನ ತಾತ್ಪರ್ಯ ಅಂತ ಹೇಳ್ತಾರೆ. ಮಹಾಭಾಗವತ ಧರ್ಮ ಭೀಮಸೇನ ದೇವರದ್ದು, ದ್ರೌಪದೀ ದೇವಿದು. ಆ ರೀತಿ ಯುದ್ಧವನ್ನ ತಂದ ಶ್ರೀಹರಿ, ಯುದ್ಧವನ್ನ ತಂದ ಶ್ರೀಹರಿ, ಯುದ್ಧ ತಂದ ಕೂಡಲೇ ಇಬ್ಬರು ಹೊಡೆದಾಡೋದು ನಾನ್ ನೋಡ್ಲಿಕ್ಕಾಗಲ್ಲಪ್ಪ ಅಂತ ಹೊರಟದ್ದು ಯಾರು? ಬಲರಾಮದೇವರು. ತೀರ್ಥಯಾತ್ರೆಗೆ ಹೊರಟು ಗೋಕುಲಕ್ಕೆ ಬಂದು, ವಿಶೇಷವಾಗಿ ಅಲ್ಲಿ ಗೋಕುಲದಲ್ಲಿ ಯಮುನಾ ಎಲ್ಲೋ ದೂರ ಹರಿತಾ ಇದ್ರೆ, ನಾನು ಇಲ್ಲಿ ಸ್ನಾನ ಮಾಡಬೇಕು ಬಾ ಅಂತ ಕರೆದು ಬರಲಿಲ್ಲ. ನೇಗಿಲು ಹಾಕಿ ಸೆಳೆದರೆ ನದಿ ಬಂತು, ಅಲ್ಲಿ ಸ್ನಾನ ಮಾಡಿದರಂತೆ. ನಂತರ ದ್ವಿವಿಧನನ್ನ ಸಂಹಾರ ಮಾಡುತ್ತಾರೆ. ದ್ವಿವಿಧ ಮಹಿಂದರು ಇಬ್ಬರು ಇದ್ದು ತೇತಾಯುಗದವರು, ಕಪಿಗಳು, ಅಶ್ವಿನಿ ದೇವತೆಗಳು. ಇಂದ್ರ ದೇವರಿಗೆ ಚೂರು ಅವಮಾನವಾಗಿ ಮಾತಾಡಿದ್ರು. ಅದಕ್ಕೆ ಅವರಿಗೆ ಭಗವಂತನಿಂದೆ ಶತ್ರುತ್ವ ಮಾಡುವಂತಹ ಸಂದರ್ಭ ಬಂತು ಅಂತ ಹೇಳುತ್ತಾರೆ. ಆ ಇಂದ್ರದೇವರನ್ನ ಅವಮಾನ ಮಾಡಿದಾಗ ಇಂದ್ರದೇವರನ್ನು ಕ್ಷಮಾ ಮಾಡಿದರಂತೆ, ದೇವರು ಕ್ಷಮಾ ಮಾಡಿಲ್ಲ ಅಂತ ಹೇಳುತ್ತಾರೆ. ಅದಕ್ಕೆ ಕೃಷ್ಣನ ಮೇಲೆ ಅವರಿಗೆ ಸಿಟ್ಟು ಬಂತು. ಕಂಸ ಜರಾಸಂಧನ ಸರಿ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರು ಅವರು. ಕೊನೆಗೆ ಕೃಷ್ಣನ ಮೇಲೆ, ದ್ವಾರಾವತಿಯ ಮೇಲೆ ಬೊಗಸೆಗಳಿಂದ ನೀರು ಹಾಕ್ತಾ ಇದ್ರಂತೆ. ಅದೇ ಬೊಗಸೆಯಿಂದ ಹಾಕಿದ್ರೆ ಏನಾಗತ್ತೀ ಅಂದ್ರೆ, ಒಂದು ಬೊಗಸೆ ಸಾಕು, ಹಾಕಿದರೆ ಬೀಗಿ ಬೆಂಗಳೂರೇ ಕೊಚ್ಕೊಂಡು ಹೋಗುತ್ತೆ. ಅಷ್ಟು ದೊಡ್ಡ ಕಪಿಗಳವರು. ಆ ರೀತಿ ತೊಂದರೆ ಕೊಟ್ಟವರಲ್ಲಿ ದ್ವಿವಿಧ ಬಂದ ಬಲರಾಮನನ್ನ ಕೆದಕಿದ ಸತ್ತ. ತದನಂತರ ಯುದ್ಧ ಬಂತು. ಸ್ವಾಮಿ ಯುದ್ಧವನ್ನ ಪೂರ್ಣಗೊಳಿಸಿ ಒಂದೇ ಮಾತನ್ನು ಹೇಳ್ತಾರೆ. ಕೃಷ್ಣ ಯುದ್ಧ ತಂದ, ತಾನೇ ನಿಂತ, ಪೂರ್ಣಗೊಳಿಸಿದ ಅಂತ ಹೇಳಿಬಿಡ್ತಾರೆ ಭಾಗವತದಲ್ಲಿ. ಸರಿ, ಇಷ್ಟೆಲ್ಲ ಆದ ಮೇಲೆ ಕೃಷ್ಣ ತಾನು ಹೊರಟ ಬಲರಾಮನಂತೆ. ನಾನು ಸ್ವಲ್ಪ ರೆಸ್ಟ್ ತಗೊಳ್ತೀನಿ, ಏನು ನನ್ನ ಭಕ್ತರನ್ನು ನೋಡ್ಲಿಕ್ಕೆ ಹೋಗ್ತೀನಿ. ಎಲ್ಲಿಗೆ ಹೊರಟ ಕೃಷ್ಣ ಅಂದ್ರೆ, ವಿಶೇಷವಾಗಿ ಶ್ರುತದೇವ, ಬಹುಲಾಶ್ವ ಅಂತ ಇಬ್ಬರು ಅವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ. ಯಾಕಪ್ಪ ಕೃಷ್ಣ ಯಾಕೆ ಹೋಗ್ಬೇಕು? ಅವರೇ ಬರಬೇಕಲ್ಲ ದೇವರ ದರ್ಶನಕ್ಕೆ. ಅವರು ಮಿಥಿಲಾನಗರದಲ್ಲಿದ್ದಾರೆ, ತುಂಬಾ ದೂರದಲ್ಲಿದ್ದಾರೆ. ನೀವು ಬರಲಿಕ್ಕಾಗಿಲ್ಲ, ನಾನೇ ಬರ್ತೇನೆ ಎಂಬುದನ್ನ ದೇವ ತೋರಿಕೊಟ್ಟ. ಆ ರೀತಿಯಲ್ಲಿ ಕೃಷ್ಣ ಹೋಗಿ ಬಹುಲಾಶ್ವನಿಗೆ ಅನುಗ್ರಹ ಮಾಡಿದಾಗ ಶ್ರುತದೇವ ಬರಲಿಲ್ಲ ಅಲ್ಲಿಗೆ. ಎಲ್ಲರೂ ಕೇಳ್ತಾರೆ, ಕೃಷ್ಣ ನಿನ್ನ ಭಕ್ತ ಅಂತ ಹೇಳ್ತೀಯ, ಇಲ್ಲಿ ಬಂದ್ರೂ ಬರಲಿಲ್ಲ, ಹೌದಾ? ಹೋಗಿಬಿಡೋಣ. ಬಹುಲಾಶ್ವ ಮಹಾರಾಜ, ಶ್ರುತದೇವ ಬಡವ, ಬರೆಯ ಒಂದು ಚಿಕ್ಕ ಗುಡಿಸಲು ಜಪ ಮಾಡಿಕೊಂತ ಇದ್ದಾನೆ, ಗೆಡ್ಡೆ ಗೆಣಸದೆ. ಅಲ್ಲಿ ಕೃಷ್ಣ ತನ್ನವರಿಂದ ಹೋಗಿ ಕೂತರೆ ಕಿಡಕಿಯಲ್ಲಿ ಆನೆ ತೋರಿದಂತೆ, ಎಲ್ಲರೂ ಬಂದು ಬಿಟ್ರು. ಏನು ಮಾಡಬೇಕಪ್ಪ ಅಂತ ಕಾಲಕ್ಕೆ ಎಲ್ಲರೆದುರಿಗೆ ಎಲೆ ತುಂಡನ್ನ ಇಟ್ಟು, ಗೆಡ್ಡೆ ಗೆಣಸಿನ ತುಂಡನ್ನ ಇಟ್ಟು ಕೃಷ್ಣಾರ್ಪಣ ಅಂದು ಕೈ ಮುಗಿದ ಶ್ರುತದೇವ. ದೇವ ಒಂದು ಗೆಡ್ಡೆ ತುಂಡನ್ನ ತಿಂದ ಕೂಡಲೇ ಎಲ್ಲ ಹೊಟ್ಟೆ ತುಂಬಿತು. ನಂತರ ಕೃಷ್ಣ ಕೇಳುತ್ತಾನೆ, ಇವರಿಗೆಲ್ಲ ಸಂಶಯ, ನೀನಾಗಿ ನನ್ನ ದರ್ಶನಕ್ಕೆ ಬರಲಿಕ್ಕಾಗಲ್ಲ, ನಾನಾಗಿ ಮಿಥಿಲಾ ನಗರಕ್ಕೆ ಬಂದೆ, ರಾಜನ ಹತ್ತಿರ ಬಂದಾಗ ನೀನಾಗಿ ಬರಬೇಕಾಗಿತ್ತು, ಬರಲಿಲ್ಲ, ಯಾಕೆ ಬರಲಿಲ್ಲ? ಇವರಿಗೆಲ್ಲ ಸಂಶಯ ಇದೆ, ಉತ್ತರ ಕೊಡು. ಅವಾಗ ಶ್ರುತದೇವ ಹೇಳುತ್ತಾನೆ, ಸ್ವಾಮಿ ನನ್ನ ಹೃದಯದಲ್ಲೇ ನೀನು ಹೊಳೆಯುತ್ತಾ ಇರುವಾಗ ಅಲ್ಲಿಗೆ ಬಂದು ನಾನ್ಯಾಕೆ ನೋಡ್ಲಿ ಅಂತ ಬರಲಿಲ್ಲ. ಅವಾಗ ಅರ್ಥ ಆಯಿತು, ಅಪರೋಕ್ಷ ಜ್ಞಾನಿ ಅಂತ ಅರ್ಥ ಆಯಿತು. ಅವರಿಗೆ ದರ್ಶನ ಕೊಡ್ಲಿಕ್ಕೆ ಕೃಷ್ಣ ಬಂದ. ಈ ರೀತಿ ಶ್ರುತದೇವ ಬಹುಲಾಶ್ವರಿಗೆ ಏಕಕಾಲದಲ್ಲಿ ದರ್ಶನ ಕೊಟ್ಟು ಪೂರ್ಣಾನುಗ್ರಹ ಮಾಡಿದ ಭಗವಂತ. ತದನಂತರ ಇತ್ತ ಬಲರಾಮ ದೇವರು ಯುದ್ಧ ಮುಗಿಯುವ ಸಂದರ್ಭದಲ್ಲಿ ಬಂದು, ಗದಾಯುದ್ಧ ಪ್ರಕರಣದಲ್ಲಿ ಬಂದು, ಭೀಮಸೇನ ದೇವರು ತಪ್ಪಾಗಿ ಹೊಡೆದರು ಅಂತ ಸಿಟ್ಟು ಮಾಡಿಕೊಂಡು ಹೊರಟೇ ಹೋಗಿಬಿಡ್ತಾ ಇದ್ದಾರೆ ಎಂದು ಬರುತ್ತೆ. ತದನಂತರ ಮತ್ತು ವಿಶೇಷವಾಗಿ ಕೃಷ್ಣ ಯಾಗಕ್ಕೆ ಕೂತ. ಎಲ್ಲಿ? ಯಮುನಾ ತಟದಲ್ಲಿ ಯಾಗಕ್ಕೆ ಕೂತಾಗ ಅವಾಗ ಬ್ರಾಹ್ಮಣ ಬರ್ತಾ ಇದ್ದಾನೆ. ಬ್ರಾಹ್ಮಣ ಬಂದು, ಕೃಷ್ಣ ನಾನು ಪ್ರತಿ ಸಲ ಮಕ್ಕಳನ್ನು ಪಡೆಯಲಿಕ್ಕೆ ನೋಡುತ್ತೇನೆ, ಯಾವುದೋ ಪಿಶಾಚಿ ಸೂತಿಕಾ ಗೃಹದಿಂದಲೇನೆ ಮಕ್ಕಳನ್ನ ಹೊತ್ತುಕೊಂಡು ಹೋಗ್ತಾ ಇದೆ, ನೀನೇ ಕಾಪಾಡಬೇಕು, ಯಜ್ಞ ಮಾಡುತ್ತಾ ಇದ್ದಾನೆ, ಹೇಳಿಕ್ಕಿಲ್ಲ, ಹೇಳು ಅಂತ ಹೇಳುತ್ತಾನೆ. ಅಂತಹ ಕಾಲಕ್ಕೆ ಅರ್ಜುನ ಬರ್ತಾನೆ, ನೀನೇ ಕೃಷ್ಣ, ನಾನಿದ್ದೀನಲ್ಲ ಹೋಗ್ತೇನೆ. ನೀನ ಹೋಗ್ತೀಯ? ನಾನೇ ಗಾಂಡೀವಿ, ಹೋಗಲ್ವಾ? ಹೋಗು. ಇಬ್ಬರು ಅಷ್ಟು ಸಲಿಗೆ. ನಾನು ಅಂತ ಅಹಂಕಾರ ಬಂದಾಗ ಕತ್ತರಿಸುವುದರಲ್ಲಿ ಮೊದಲಿರುತ್ತಾನೆ ಕೃಷ್ಣ. ಅದಕ್ಕೆ ಕಿಂಚಿತ್ತು ಅಹಂಕಾರ ಬಂದೊದಗೆ ಇಂದ್ರಗಾದರು ಶಿಕ್ಷೆ ಮಾಡದೆ ಬಿಡನಯ್ಯ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇಂದ್ರ ದೇವರಿಗೆ ಅಂದ್ರೆ ಅರ್ಜುನ ತಾನು ಹೊರಟ ಆ ಸೂತಿಕಾಗ್ರಹದ ಸುತ್ತು ಒಳ್ಳೆ ಪಂಜರ ನಿರ್ಮಾಣ ಮಾಡಿದ. ಮಾಡಿದರೂ ಕೂಡ ಮಗು ಹೋಯಿತು. ಅವಾಗ ಬ್ರಾಹ್ಮಣ ಬೈತಾನೆ, ನೀನು ಗಾಂಡೀವಿ ಅಂತ ಹೇಳಿದ್ಯಾ, ಇಷ್ಟೆಲ್ಲ ಮಾತಾಡಿದ್ಯಾ ಎಲ್ಲಿ ಅಂದಾಗ ಅರ್ಜುನ ಅಷ್ಟ ದಿಕ್ಪಾಲಕರ ಮನೆಗಳಿಗೂ ಹೋಗ್ತಾನೆ, ಮಗು ಎಲ್ಲಿದೆ ನೋಡುತ್ತಾನೆ, ಎಲ್ಲಿ ಕಾಣಿಸಲ್ಲ. ಕೈ ಚೆಲ್ಲಿ ಕೂತಾಗ ಕೃಷ್ಣ ಅರ್ಜುನನ್ನ ಕರಕೊಂಡು ಪಾತಾಳ ತಲಕ್ಕೆ ಬಂದು ಸಂಕರ್ಷಣನಾಮದ ಭಗವಂತ ಶೇಷದೇವರು ಇರ್ತಾರೆ, ಅವರು ಹೇಳುತ್ತಾರೆ, ಕೃಷ್ಣ ನೀನು ನೋಡಬೇಕಂತ ನಾವೇ ಹುಡುಗರನ್ನ ಕರೆಸಿದ್ದು. ಅವಾಗೆ ಅಲ್ಲಿ ಅರ್ಘ್ಯ ಪಾದ್ಯಾದಿಗಳು ಸ್ವೀಕಾರ ಮಾಡಿ ಆ ಮಕ್ಕಳನ್ನ ಕರಕೊಂಡು ಅರ್ಜುನ ಆಶ್ರಯದಿಂದ ನೋಡುತ್ತಾ ಇದ್ದಾನೆ. ಅಂತಹ ಕಾಲಕ್ಕೆ ಆ ಬ್ರಾಹ್ಮಣನಿಗೆ ಕೊಟ್ಟರು, ಯಜ್ಞ ಸಮಾಪನ ಮಾಡಿ ಆವಾಗೆ ಬಂತು ವಾರ್ತೆ, ದಂತವತ್ರ ವಿದೂರಥ ಇಬ್ಬರು ಕೂಡ ದಂಡಯಾತ್ರೆ ಮಾಡಿದ್ದಾರೆ ಅಂತ ಹೇಳಿದಾಗ ಅವರನ್ನು ಹೋಗಿ ಸಂಹಾರ ಮಾಡಿ ಕೃಷ್ಣ ತನ್ನ ವಿಶೇಷವಾದ ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತಾ ಇದ್ದ. ಅಷ್ಟೇ ಅಲ್ಲ, ತನ್ನ ಅಷ್ಟ ಮಹಿಷಿಯರಿಂದ ಕೂಡಿಕೊಂಡು ಜಲಕ್ರೀಡೆ ಆಡತಾ ಇದ್ದ ಅಂತ ಅಲ್ಲಿಗೆ ಹೇಳುತ್ತಾರೆ. ತನ್ನ ನಿತ್ಯ ಅನುಷ್ಠಾನಗಳು, ಕೃಷ್ಣ ಬೆಳಿಗ್ಗೆ ಹೇಳೋದು, ಸಂಧ್ಯಾದಿಗಳು ಮಾಡುವುದು, ದೇವರ ಪೂಜೆ ಭಕ್ತರ ಪಾದ ಧೂಳಿಗೆ ಡಬ್ಬಿಯಲ್ಲಿ ಇಟ್ಟುಕೊಂಡು ಪೂಜಾ ಮಾಡ್ತಾ ಇದ್ದಾರೆ ಮಹಾನುಭಾವ. ಆ ಥರ ನಾರದರು ನೋಡುತ್ತಾರೆ, ಒಬ್ಬರನ್ನ ಕಟ್ಕೊಂಡೇ ಒದ್ದಾಡುತ್ತಾರೆ ಸಂಸಾರದಲ್ಲಿ. 16,000 ಜನ ಸರಿ ಹೇಗಿದ್ದಾನು ನೋಡಬೇಕು. 16,000 ರೂಪಗಳಿಂದ 16,000 ಮನೆಗಳಲ್ಲಿ ಸದಾ ಇದ್ದಾನೆ ಸ್ವಾಮಿ. ಎಲ್ಲಿಗೆ ಹೋದರೂ ಕೂಡ ಒಂದು ಕಡೆ ಹೋಗ್ತಾರೆ, ಮುಹೂರ್ತ ನಿರ್ಣಯ ಮಾಡ್ತಾ ಇದ್ದಾರೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆಲ್ಲ. ಅಲ್ಲಿ ಕೇಳ್ತಾರೆ ಕೃಷ್ಣ ಇಲ್ಲೇ ಇದ್ದಾರೆ ಬೆಳಿಗ್ಗೆಯಿಂದ, ಇನ್ನೊಂದು ಕಡೆ ಹೋಗ್ತಾರೆ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದಾನೆ, ಕೃಷ್ಣ ಇಲ್ಲೇ ಇದ್ದಾನೆ. ಇನ್ನೊಂದು ಕಡೆ ಹೋಗ್ತಾರೆ ಪಗಡೆ ಆಟ ಆಡುತ್ತಾನೆ, ಇಲ್ಲೇ ಇದ್ದಾನೆ. ಇನ್ನೊಂದು ಕಡೆ ಹೋದರೆ ಯುದ್ಧಕ್ಕೆಲ್ಲ ಮಾಡ್ತಾ ಇದ್ದಾನೆ, ಇಲ್ಲೇ ಎಲ್ಲ ಕಡೆ ಇದ್ದಾನೆ. ಸುಸ್ತಾ ಕೂತರೆ ಕೃಷ್ಣ ಬಂದ, ಸಾಕಾಯ್ತಾ? ಅಷ್ಟು ರೂಪಗಳಿಂದ ಮೆರೆಯುವ ನಿನ್ನ ವೈಭವವನ್ನ ಜಗತ್ತಿಗೆ ತೋರಬೇಕಂತ ಮಾಡಿದನಯ್ಯ ಅಂತ ನಮಸ್ಕಾರ ಮಾಡುತ್ತಾರೆ ನಾರದರು. ಇಡೀ ಭಾಗವತದಲ್ಲಿ ಅದ್ಭುತವಾದ ಜ್ಞಾನ ಸಂಚಾರ ಮಾಡಿಸಿದ ಮಹಾಪ್ರಭುಗಳು ನಾರದರು. ಅವರಂತಹ ಭಗವಂತನ ಕರುಣೆ ಪಡೆದರು. ತದನಂತರ ಕೊನೆಗೆ ಎಲ್ಲಾ ಋಷಿ ಮುನಿಗಳು ಬರ್ತಾ ಇದ್ದಾರೆ ಪಿಂಡಾರಕ ಕ್ಷೇತ್ರಕ್ಕೆ, ಕೃಷ್ಣನ ದರ್ಶನಕ್ಕೆ ಎಲ್ಲರೂ ಹೊರಟು ಬರುತ್ತಾ ಇದ್ದಾರೆ. ಯಾಕೆ? ಕೃಷ್ಣ ಎನ್ನ ಪರಂಧಾಮಕ್ಕೆ ಹೊರಡತಾನೆ ಅಂತವರಿಗೆ ಗೊತ್ತಾದ್ದರಿಂದ ಎಂಬಲ್ಲಿಗೆ ಭಾಗವತದಲ್ಲಿ ದಶಮಸ್ಕಂಧ ಪೂರ್ಣ ಆಗ್ತಾ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸೇರೋಣ, 11ನೇ ಸ್ಕಂಧ ಪ್ರಾರಂಭ.